ಯಾವನು ಶ್ರೇಷ್ಠವಾದ ರೀತಿಯಲ್ಲಿ ಬದುಕ್ತಾನೆ ಅವನು ಶ್ರೇಷ್ಠ ಪುರೋಹಿತನಾಗ್ತಾನೆ ಅಂತವನು ಹಿಡಿಯೋದೇ ನಮ್ಮ ಜಾಣತನ ಆಗಬೇಕು. ಹುಡ್ಕೊಂಡು ಹೋದನಂತೆ. ಆಗ ತುಂಬ ಹೆಸರು ಮಾಡಿದ ಪುರೋಹಿತರು ಅಂದರೆ ಇಬ್ಬರಿದ್ದರು, ಅಣ್ಣ ತಮ್ಮ, ಯಾಜ ಉಪಯಾಜ ಅಂತ ಅವರ ಹೆಸರು. ಯಾಜ ಅಣ್ಣ, ಉಪಯಾಜ ತಮ್ಮ, ಭಾರಿ ದೊಡ್ಡ ಪುರೋಹಿತರು ಅವರೆಲ್ಲ. ಆಗಿನ ಕಾಲದ ಪುರೋಹಿತರು ಅಂದರೆ ದೇವರನ್ನ ಕಂಡವರು. ಇವತ್ತು ಮಂತ್ರ ಕೂಡ ಬರೋದಿಲ್ಲ ಜನಗಳಿಗೆ, ದೇವರನ್ನ ಕಾಣೋದು ಬೇಡ, ಮಂತ್ರ ಕೂಡ ಬರೋದು ತುಂಬ ಜನಗಳಿಗೆ. ಪವಮಾನ ಹೋಗ್ತಾರೆ, ವಾಯುಸ್ತುತಿ ಹೇಳಿ ಬರ್ತಾರೆ. ಅವ್ರು ಗೊತ್ತಿ ಯಾರೋ ಬನ್ನೇ, ಯಾರೋ ಒಬ್ಬರು ರೆಕಮೆಂಡ್ ಮಾಡಿ ಕಳಿಸಿದರೆ ಪಾಮ ಒಂದಷ್ಟು ಬಂದು ಮಂತ್ರ ಕೂಡ ಹೇಳಿಲ್ಲ ಅಂತ ಪುಣ್ಯಾತ್ಮ. ಯಾಕೆಂತ ಕೇಳಿದ್ರೆ ಆಮೇಲೆ ನಾನು ಬರೋದಿಲ್ಲ ಅಂತ ಆಮೇಲೆ ಹೇಳಿದ್ದು. ಮುಗಿದ ಮೇಲೆ ಹೇಳಿ ಸರಿ ಗೊತ್ತು ಪಾಪ, ಇವನಿಗೆ ಗೊತ್ತಿಲ್ಲ ಮಾಡಿಸೋನು ಎಷ್ಟು ಮೂರ್ಖರಾಗ್ತಾರೆ. ಇದರಿಂದ ಜನ ಏನ್ ಮಾಡ್ತಾರೆ ಗೊತ್ತಾ, ಧರ್ಮ ವಿಶ್ವಾಸ ತೆಗೆದು ಬಿಡ್ತಾರೆ, ಶಾಸ್ತ್ರ ವಿಶ್ವಾಸ ತೆಗೆದು ಬಿಡ್ತಾರೆ. ತಮ್ಮ ತಪ್ಪಿನಿಂದ ನಾಲ್ಕು ಜನ ಡಾಕ್ಟರ್ ಕೆಟ್ಟ ಕೆಟ್ಟ ಔಷಧಿ ಕೊಟ್ಟು ಬಿಟ್ರೆ ಡಾಕ್ಟರ್ ಮೇಲೆ ವಿಶ್ವಾಸ ಹೋಗೋದಿಲ್ಲ, ಈ ಮೆಡಿಕಲ್ ಸೈನ್ಸ್ ಮೇಲೆ ವಿಶ್ವಾಸ ಹೋಗಿಬಿಡುತ್ತಾರೆ. ಇವತ್ತು ಅದು ಎತ್ತಿ ಹಿಡಿಬೇಕಾದ ನಮ್ಮ ಜವಾಬ್ದಾರಿ. ಯೋಚನೆ ಮಾಡಬೇಕು ಎಷ್ಟೋ ಜನ ಪುರೋಹಿತ ಎಷ್ಟು ಮಿಸ್ಗೈಡ್ ಮಾಡ್ತಾರೆ. ಎಷ್ಟು ಹೇಳಿದ್ದೆ ನಾನು, ಯಾರೋ ಪುರೋಹಿತ ಮಾತಾಡ್ತಾ ಕೂತಿದ್ರು ಒಂದು ಮಠದಲ್ಲಿ, ಯಾರೋ ಒಬ್ರು ಬಂದರು ಪಾಪ ಸ್ವಾಮಿ, ಒಬ್ಬ ಶೂದ್ರ ವ್ಯಕ್ತಿ ಪಾಪ, ಒಳ್ಳೆ ದುಷ್ಟೆಯಿಂದ ಬಂದಿದ್ದಾನೆ ಸ್ವಾಮಿ, ಗೃಹ ಪ್ರವೇಶ ಮಾಡಬೇಕಾಗಿದೆ, ನಾ ಮುಹೂರ್ತ ಇಟ್ಕೊಡಿ ಅಂತ ಕೇಳಿದ್ರೆ ಇಟ್ಕೊಟ್ಟ, ಲೆಕ್ಕ ಹಾಕಿದ್ರೆ ಎರಡೋ ಮಾಡಿದ್ರೆ ಇಟ್ಕೊಟ್ಬಿಟ್ಟ. ಮಂಗಳವಾರ ಅಮಾವಾಸ್ಯೆ ಸಾಯಂಕಾಲ ಪುರೋಹಿತ ಇಟ್ಕೊಟ್ಟಿದ್ದೆ ಲೆಕ್ಕ ಹಾಕಿ ಕೇಳಿದ್ರೆ, ಅಲ್ಲ ಆಚಾರ್ಯ ಹೀಗೆ ಇಟ್ಕೊಡ್ತೀರಾ ಅಂತ ಕೇಳಿದ್ರೆ, ಅವತ್ತು ನಾನು ಬಿಡುವಿದ್ದೇನೆ ಅದಕ್ಕೆ ಇಟ್ಕೊಡ್ತೀನಿ ಅಂತ ಹೇಳಿದ್ರು. ಆ ವ್ಯಕ್ತಿ ಅಂತನು ಗೊತ್ತಾ, ಪಾಪ ಸ್ವಾಮಿ ಹೇಳಿದ್ದಾನಾಯ್ತು ಅದು ಅಮಾವಾಸ್ಯೆ ಅಂತ ಅಂತಾರಲ್ಲ ಅಂತ ಕೇಳಿದಾತ, ನಿನಗೆ ಅದೇ ಸರಿ ಹೋಗುತ್ತಯ್ಯ, ಇದು ಬೇರೆ ಜೊತೆಗೆ ನೀನು ಹಳೆ ವಾರಕ್ಕೆ ಅದೇ ಸರಿ ಹೋಗುತ್ತೆ. ಆ ವ್ಯಕ್ತಿ ಪಾಪ ಏನು ಗೊತ್ತಿರೋದಿಲ್ವಲ್ಲ, ಎಕ್ಸ್ಪೆಕ್ಟ್ ಮಾಡ್ತಾರೆ ನೋಡಿ. ಹಾಗಿದ್ರೆ ಸ್ವಾಮಿ ಸರಿ ಅಂದ್ಬಿಟ್ಟ ಪಾಪ. ಈ ರೀತಿ ಮಾಡಿದರೆ ಯಾರು ಜವಾಬ್ದಾರರು ನಾಳೆ ಕೇಳಿ, ನಾನು ಫ್ರೀ ಇದ್ದೇನೆ. ಅವ್ರು ಹೇಳಿದ್ರು, ನಾನು ಫ್ರೀ ಇಲ್ಲ, ಒಳ್ಳೆ ಮೂರ್ತ ಇಟ್ಕೊಡಿ, ನಾನು ಅವತ್ತು ಬರಲಿಕ್ಕೆ ಆಗೋದಿಲ್ಲ, ಇನ್ನೊಬ್ರು ಕರ್ಕೊಂಡು ಅಂತ ಹೇಳಬೇಕು, ನೀವೇ ಹೋಗಬೇಕು ಅಂತ ಹಣೆ ಬರೆದಿರುತ್ತಾ, ಏನೂ ಇಲ್ಲ. ಅಂದರೆ ಇವೆಲ್ಲ ಕಮರ್ಷಿಯಲ್ ಮಾಡ್ಕೊಂಡ್ಬಿಟ್ಟು ಕೆಟ್ಟ ಹೋಗಿ, ಅದು ದೊಡ್ಡ ವ್ಯವಹಾರ, ಇನ್ನೊಬ್ಬರ ಕೈಯಲ್ಲಿ ಹೋಗಬಾರ್ದು, ದುಡ್ಡು ನಾನೇ ಹೋಗ್ತೇನೆ, ಹಾಗೆ ಮಾಡಬಾರ್ದು. ಅದೆಲ್ಲ ಕೂಡ ತಾನು ಸಂಬಂಧಪಡದೆ ಹೋದರೆ ಅದು ಸರಿಯಾದ ಇದು ಗೊತ್ತಿಲ್ಲ, ಗೊತ್ತಿಲ್ಲ ಅಂತ ಹೇಳಬೇಕು, ಮಿಸ್ಗೈಡ್ ಮಾಡಬಾರ್ದು. ಇಂಥ ಜನ ಒಂದು ಎಕ್ಸಾಂಪಲ್ ಅಷ್ಟೇ, ತುಂಬಾ ಜನ ಅಂತವ್ರು ಸಿಗ್ತಾರೆ. ಒಳ್ಳೆಯವರಿಲ್ಲ ಅಂತಲ್ಲ, ಇದ್ದಾರೆ, ತುಂಬ ಕಡಿಮೆ ಅಷ್ಟೇ. ಎಲ್ಲ ಫೀಲ್ಡ್ನಲ್ಲೂ ಒಳ್ಳೆಯವರು ಕಡಿಮೆನೆ, ಅದರಲ್ಲಿ ಇನ್ನೂ ಕಡಿಮೆ ಎಂಬುದು ದುರಂತ. ಆದ್ದರಿಂದ ಯಾಜ ಉಪಯಾಜರ ಹತ್ರ ಹೋಗಿ ಅವ್ರನ್ನ ಕೇಳಿದರೆ ಅವರಂತಾರೆ, ನಾನು ಬರೋದಿಲ್ಲ ನೋಡಿ, ಈಗ ಪುರೋಹಿತರು ಕರೆದ್ರೆ ಸಾಕು, ದಾಪ ಓಡೋಗ್ಬಿಟ್ಟಿರ್ತಾರೆ ಅವರಿಗಿಂತ ಮುಂಚೆನೆ, ನಾನು ಬರೋದಿಲ್ಲ. ಯಾಕೆ ಅಂತ ಕೇಳಿದರೆ, ನಂದೇ ಅನುಷ್ಠಾನ ಬೇಕಾಗುತ್ತದೆ ಅಂತ ಹೇಳ್ತಾರೆ. ನಾನು ಸಿದ್ಧಿ ಮಾಡ್ಕೋತಾ ಇದ್ದೇನೆ, ನಾನೇ ನನ್ನೇ ಯಜ್ಞ ಮಾಡ್ತಾ ಇದ್ದೇನೆ, ಯಜ್ಞಗಳು ಬೇಕಾಷ್ಟು ಇಟ್ಕೊಂಡಿದ್ದೇನೆ, ಶಿಷ್ಯರಿಗೆ ಪಾಠ ಹೇಳ್ತಾ ಇದ್ದೇನೆ, ಬರಲಿಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ರು. ಕರಿತಿರೋದು ಪಾಶ್ಚಾತ್ಯ ದೇಶದ ರಾಜ, ಪ್ರತಿಷ್ಠಿತ ರಾಜ, ಅಂತ ದೊಡ್ಡ ಯಜ್ಞ ಮಾಡಬೇಕು ಅಂತ ಕರೆದರೆ ಬರಲಿಕ್ಕಾಗೋದಿಲ್ಲ ಅಂತಾರಲ್ಲ, ಅವರು ನಿಜವಾದ ಅರ್ಥದಲ್ಲಿ ಸಮರ್ಥರಾದವರು. ಯಾಕೆ ತಮ್ಮೇಲೆ ವಿಶ್ವಾಸ ಇದೆ ಅವರಿಗೆ, ತನ್ನ ತಲೆ ಏನು ಅಂತ ಅವರಿಗೆ ಗೊತ್ತಿದೆ. ನಾನು ಬರಲಿಕ್ಕೆ ನಿನಗಿಂತ ಒಳ್ಳೆ ಕೆಲಸ ಮಾಡ್ತಾನಯ್ಯ ಅಂತ ಹೇಳಿದಾಗ ಆತನ ತಮ್ಮನ್ನು ಬಹಳ ಒತ್ತಾಯ ಮಾಡ್ತಾನೆ, ನಿಮ್ಮ ಅಣ್ಣಿಗೆ ಹೇಗಾದರೂ ಹೇಳಿ, ಏನಾದರೂ ಮಾಡಿ, ಅವ್ರು ಬರಲೇಬೇಕು. ಎಷ್ಟು ದಿನ ಪುರೋಹಿತರು ಏನು ಮಾಡ್ತಾರೆ ಗೊತ್ತೇನು, ಒಪ್ಕೊಂಡ್ಬಿಡ್ತಾರೆ, 20 ಜನಕರು ಒಪ್ಕೊಂಡ್ಬಿಡ್ತಾರೆ. ಅವತ್ತಿಂದ ಸಹ ನಾನು ಬಿಡುವಿಲ್ಲ, ಇನ್ನೊಬ್ರು ಕಳಿಸ್ಕೊಟ್ಬಿಡ್ತಾರೆ ಅಸಿಸ್ಟೆಂಟ್ ಅನ್ನ, ಅವತ್ತಿದ ಅಸಿಸ್ಟೆಂಟ್ ಅವ್ರೇನು ಮಾಡಬೇಕು ಈ ಮಧ್ಯೆ, ಅವ್ರಿಗೇನು ಬರೋದೇ ಇಲ್ಲ. ನಾನು ಬಿಡುವಿಲ್ಲ ಅಂತ ಮೊದಲೇ ಹೇಳಿಬಿಟ್ರೆ ನೋಡಿ, ಎಷ್ಟು ಪ್ರಾಮಾಣಿಕ, ನಾನಂತೂ ಬರೋದಿಲ್ಲ, ಒತ್ತಾಯ ಮಾಡಿದ್ರು, ನೀವೇ ಬರಬೇಕು ಒತ್ತಾಯ ಮಾಡಿದಾಗ ಆಗೋದಿಲ್ಲ ಅಂತ ಅವರು ಬರಬೇಕು ಅಂತ ಈತ ಕೊನೆಗೆ ಹೇಳ್ತಾರೆ. ದ್ರುಪದ ರಾಜ ಒಂದೊಂದೇ ಟೆಂಪ್ ಮಾಡಲಿಕ್ಕೆ ಶುರು ಮಾಡ್ತಾರೆ, ನಿಮಗೆ ಅಷ್ಟು ಕೊಡ್ತೇನೆ ಇಷ್ಟು ಕೊಡ್ತೇನೆ ಅಂತ ಹೇಳ್ತಾ ಹೋಗ್ತಾರೆ, ಏನು ಕೊಟ್ಟರು ತಲೆ ಆಡಿಸೋದೇ ಇಲ್ಲ. ಕೊನೆಗೊಂದು ಮಾತು ಹೇಳ್ತಾರೆ, ನಿಮಗೆ ನಾನು 10 ಲಕ್ಷ ಗೋವುಗಳನ್ನು ಕೊಡ್ತೇನೆ ಬಂದರೆ ಅಂತ ಹೇಳಿದರೆ, 10 ಲಕ್ಷ ಗೋವುಗಳನ್ನು ಕೊಡ್ತೇನೆ. ಈ ಮಾತು ಕೇಳಿದ ತಕ್ಷಣ ಅವರು ಸ್ವಲ್ಪ ಅಲರ್ಟ್ ಆದರು. ಈ ಗೋವುಗಳು ಅಂದರೆ ಬ್ರಾಹ್ಮಣರು ಪ್ರಾಣ ಬಿಡ್ತಾರೆ, ಇವತ್ತು ಪ್ರಾಣ ತೆಗಿತಾರೆ, ಇಂದು ಪ್ರಾಣ ಬಿಡ್ತಿದ್ರು ಅದಕ್ಕೆ. ಯಾಕೆ, ಯಜ್ಞ ಆಗ ಮಾಡಬೇಕಾದ್ರೆ ತುಪ್ಪ ಬೇಕೇ ಬೇಕು, ಹಾಲು ಬೇಕು, ಮೊಸರು ಬೇಕು, ಅದಕ್ಕೆಲ್ಲ ಗೋವುಗಳೇ ಬೇಕು. ಇವತ್ತು ನಮಗೆ ಹಾಲು ಮೊಸರು ಬೇಕು, ಗೋವುಗಳು ಬೇಡ, ಡೈರಿಯಿಂದ ಕೊಟ್ಬಿಡುತ್ತೆ ಅಂತ ತಿಳ್ಕೊಂಡ್ಬಿಡ್ತಾರೆ. ನಾವು ಸಾಕಬೇಕದನ್ನು, ಆಗ ನಮ್ಮ ಜೀವನದಲ್ಲಿ 2 ಪುಣ್ಯ ಬರ್ತದೆ. ಗೋವಿನ ಸಾಕಿದ ಮಾಡಿದ ಸಾಕಿದ ಪುಣ್ಯ, ಅವಾಗ ನಾವು ಬೆನಿಫಿಟ್ ತಗೊಳ್ಳೋ ಅರ್ಹತೆ ಕಡಿಮೆ ಬರುತ್ತೆ. ಇಲ್ಲದೆ ಹೋದರೆ ಅವು ಹೇಗಾದ್ರಲ್ಲೇ ನಮಗೆ ಮಾತ್ರ ಫಲ ಬೇಕು ಅಂದ ಅರ್ಥ ಅಲ್ಲ. ಬ್ರಾಹ್ಮಣರು ಯಾವ ರಾಜ್ಯಕೋಶಗಳು ಅಟ್ರಾಕ್ಟ್ ಆಗೋದಿಲ್ಲ. ಗೋವುಗಳನ್ನು ಪಾಲನೆ ಮಾಡೋದೇ ದೊಡ್ಡ ಪುಣ್ಯ. ಅದು ಒಂದೊಂದು ಗೋವನ್ನು ಕಾಪಾಡಿದರೆ 33 ಕೋಟಿ ದೇವತೆಗಳಿಗೆ ಅನ್ನ ಹಾಕಿದ ಪುಣ್ಯ ಬರುತ್ತದೆ. ಅದೇ ಹೊಟ್ಟೆ ತುಂಬ ಹಾಕಬೇಕಾಗಿಲ್ಲ. ನೀವೀಗ ಮನೆ ಮುಂದೆ ಹಸು ಬಂದು ನಿಂತ್ಕೊಂಡು ಬಿಟ್ರೆ ಒಂದಿಷ್ಟು ಒಂದು ಮುಷ್ಟಿ ಹಾಕಿ ಒಂದಿಷ್ಟು ಬೆಲ್ಲ ಕೊಟ್ಟುಬಿಡಿ, ಆ ಕಾಲಕ್ಕೆ ನಿಮಗೆ ಏನೋ ಕೊಟ್ಟೆ ಅನಿಸುತ್ತೆ. ಅಷ್ಟು ದಿನ ದೇವತೆಗಳು ಅನುಗ್ರಹ ಮಾಡಿದಾಗ ಲೆಕ್ಕ. ಇದು ಗೋವುಗಳ ಮಹತ್ವ ತುಂಬಾ ಜನ ಗೊತ್ತಿಲ್ಲ. ಸ್ವಲ್ಪ ಪಾಲನೆ ಮಾಡಿ ನೋಡಿ, ಅದನ್ನು ನಿಮ್ಮ ಜೀವನದ ರೀತಿನೇ ಬೇರೆ ಆಗಿಬಿಡುತ್ತೆ. ಅತ್ಯಂತ ವಾಸ್ತು ಚೇಂಜ್ ಮಾಡ್ತಾರೆ, ಇದನ್ನು ಚೇಂಜ್ ಮಾಡ್ಕೊಳ್ಳಿ ಫಸ್ಟ್. ನೀವೀಗ ಮನೆ ಹೇಗಿದ್ರೆ ಏನಂತೆ, ನಿಮಗೆ ಮನೆ ದೊಡ್ಡದಲ್ಲ, ಮನಸ್ಸು ಸರಿ ಇರಬೇಕು. ಗೋಬ್ರಾಹ್ಮಣ ಹಿತಾಯ ಚ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಗೋವನ್ನು ದಾನ ಕೊಡೋದು, ಗೋವನ್ನು ಸಂರಕ್ಷಣೆ ಮಾಡೋದು ನಿಜವಾದ ಜೀವನದ ದೊಡ್ಡ ಸಿದ್ಧಿ ಅಂತ ಕರೆದಿದೆ ಭಗವಂತ. ಅದಕ್ಕೇನೆ ಯಾವುದನ್ನ ಪಾಲನೆ ಮಾಡಲಿಕ್ಕೆ ಹುಟ್ಟು ಬರಲಿಲ್ಲ, ಗೋಪಾಲಕೃಷ್ಣರಾಗಿ ಹುಟ್ಟು ಬರ್ತಾ ಇದ್ದಾರೆ. ಅನಾಕುಲಂ ಗೋಕುಲ ಮುಲ್ಲದಾಸ ಯತ್ಪಾಲಿತಂ ನಿತ್ಯ ಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲ ಭಾಸೇ ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ. ಕೃಷ್ಣ ಇಷ್ಟರ ಅರ್ಥ ಮಾಡ್ಕೋಬಹುದಲ್ಲ, ಭಗವಂತ ಗೋಗಳ ಪಾಲನೆಗೋಸ್ಕರ ತಾನು ಅವತಾರ ಮಾಡಿ ಬಂದಿದ್ದಾನೆ ಅಂದ ಮೇಲೆ ನಾವು ಸ್ವಲ್ಪ ಆದರೂ ಪಾಲನೆ ಮಾಡಬೇಕಲ್ಲ. ಕೊನೆ ಪಕ್ಷ ಗೋ ಸಾಕ್ಲಿಕ್ಕೆ ಬರೋದಿಲ್ಲ, ಬೇಡ. ಅದಾಗಿ ಬಂದ್ರೆ ಕೊಡಬಾರದೆ, ನಮ್ಮ ಜನ ಕೊಡೋದಿಲ್ಲ, ಹೊಡಿತಾರೆ. ಮತ್ತೆ ಅದರ ಜೋರ ಹೊಡಿತಾರೆ, ಎಷ್ಟು ಹೊಡಿದ್ರೆ ಹೇಳ್ಕೊತಾರೆ ಗೊತ್ತ? ಆಮೇಲೆ ಹೇಗೆ ಹೊಡೆದಿದ್ದಾನೆ ಗೊತ್ತಾ? ಇದನ್ನು ಮಾಡಿದ್ರೆ ಬರಬಾರದು, ಆ ರೀತಿ ಹೊಡೆದಿದ್ದೇನೆ ಅಂತ ಹೇಳ್ತಾರೆ. ಏನು ಪಾಪಿಷ್ಟ ಇರಬೇಕು ಲೆಕ್ಕ ಹಾಕಿ. ಗೋವಿನ ಬಾಲದಿಂದ ಈ ಮೂರ್ಸೆ ತಂದುಕೊಂಡ್ರೆ ಸ್ನಾನ ಮಾಡಿದಷ್ಟು ಇದು ಬರುತ್ತೆ, ಸ್ನಾನ ಮಾಡಿದಷ್ಟು ಪಾವಿತ್ರ್ಯ ಬರುತ್ತಲ್ಲ. ಗೋವಿನ ಬಾಲದಿಂದ ಮೂರ್ಸತ್ತಿಗೆ ಅಂದ್ಕೊಂಡು ಬಿಟ್ರೆ ಸ್ನಾನ ಮಾಡಿದಷ್ಟು ಒಂದು ಪ್ಯೂರಿಟಿ ತಂದುಕೊಡೋ ಶಕ್ತಿ ಇದೆ ಗೋವುಗಳ ಬಾಲಕ್ಕೆ. ನಮ್ಮ ಜನ ಅದನ್ನೇ ಅಭ್ಯಾಸ ಮಾಡಬಾರ್ದು, ಮೂರ್ಸತ್ತಿಗೆ ಹೋಗಿ ಅಂದ್ಕೊಂಡ್ಬಿಟ್ಟು ಹೋಗ್ಬಿಡುವ, ಹೇಗೋ ನೀರು ಸಿಗೋದಿಲ್ಲ ಅಂತೇಳಿ ಗೋವು ಹೇಗೋ ನಿಂತಿರುತ್ತೆಲ್ಲ. ಅದಲ್ಲ, ಆಪತ್ಕಾಲದ ಸ್ಥಾನದ ವಿಧಿ ಅದು. ಮತ್ತೆ ಅದನ್ನು ಮಾಡಿ ಮತ್ತೆ ಸ್ನಾನ ಮಾಡಿ. ಆಪತ್ಕಾಲದಲ್ಲಿ ಯಾವುದೋ ಒಂದು ಪ್ರಸಂಗ ಸ್ನಾನ ಮಾಡಕ್ಕೆ ಆಗ್ತಾ ಇಲ್ಲ, ಈಗ ಬೆಳಿಗ್ಗೆ ಅನ್ನಕ್ಕೆ ಮುದೋಗಿಬಿಟ್ಟಿದೆ, ಏನೋ ಮೈಲಿಗೆ ಆದಾಗ ಆಯ್ತು, ಇಷ್ಟು ಮಾಡ್ಕೊಳ್ಳಿ. ಅದು ಸಬ್ಸ್ಟ್ಯೂಟ್ ಹೌದು, ಅದು ಇಡೀ ಸ್ಥಾನ ಸಬ್ಸ್ಟ್ಯೂಟ್ ಅಲ್ಲ, ಆಪತ್ಕಾಲಕ್ಕೆ ಒಳ್ಳೆ ಸಬ್ಸ್ಟ್ಯೂಟ್ ಆಗ್ತಕ್ಕಂಥ ಶಕ್ತಿ ಅದಕ್ಕಿದೆ. ಅದನ್ನು ಫಲ ಏನಾಗುತ್ತೆ ನೋಡ್ತೇವೆ ನಾವೀಗ. 10 ಲಕ್ಷ ಗೋವುಗಳು ಅಂದ ತಕ್ಷಣ ಅವ್ರು ಹೇಳ್ತಾರೆ, ಹಾಗಿದ್ರೆ ಬರ್ತೀವಿ ಅಂತ ಹೇಳ್ತಾರೆ. ಹಿಂದಿನ ಕಾಲ ಗೋದಾನ ಅಂದ್ರೆ ಇವತ್ತಿನ ಕಾಲ ಗೋದಾನ ಅಂದ್ರೆ 100 ರೂಪಾಯಿ 200 ರೂಪಾಯಿ. ಒಂದು ದಿವಸದ ಮೇವು ಕೂಡ ಹುಲ್ಲು ಬರೋದಿಲ್ಲ ಅದಕ್ಕೆ ಪಾಪ. ಅದನ್ನು ಕೊಟ್ಟು ತಾಯಿ ತಂದೆ ವೈತರಣಿ ದಾಟಬೇಕು, ಪಾಪ ಚರಂಡಿ ದಾಟಲಿಕ್ಕಾಗಲ್ಲ, ವೈತರಣಿಯ ದಾಟಕ್ಕೆ ಆಗ್ತದೆ. ಅದರಿಂದ ಅಂದ್ರೆ ಎಲ್ಲ ಒಂದು ಮೋಸ ಮಾಡ್ತಿರೋದೆಲ್ಲ ಕೂಡ. ದೀರ್ಘ ಊಟಕ್ಕೆ ಕರೆದ್ಬಿಟ್ಟು ಒಂದಿಷ್ಟೇ ಇಷ್ಟಗಳು ಹಾಕಿಬಿಟ್ಟು ಊಟ ಮಾಡ್ಕೊಂಡು ಹೋಗಿ ಅಂತ ಕೇಳಿದ್ರೆ ಅದು ಊಟ ಮಾಡೋದಿಲ್ಲ, ಅದು ಶಾಪ ಹಾಕ್ತೀನಿ, ನಿಮ್ಮ ಜೀವನ ಜೀವನ ಬರೋದಿಲ್ಲ ಅಂತ ಹೇಳ್ತಾರೆ. ಅದನ್ನೆಲ್ಲ ಎಲ್ಲಿ ಖರ್ಚು ಮಾಡಬೇಕು ಮಾಡಬೇಕಾಗ್ತದೆ. ಇಲ್ಲಿ ಡಾಕ್ಟರ್ ಅಡ್ಜಸ್ಟ್ ಹಾರ್ಟ್ ಆಪರೇಷನ್ 10 ರೂಪಾಯಿ ಮಾಡಿ ಅಂತ ಕೇಳಿ ಮಾಡಲಿಕ್ಕಾಗ್ತದ? ಯಾವುದೋ ಇದರ ಆಸ್ಪಿರಿನ್ ಹಿಂದೆ ಟ್ಯಾಬ್ಲೆಟ್ ತಗೊಳ್ಳಕ್ಕೆ ಅದನ್ನ ತಂದೆ ಅದು ಖರ್ಚಿದೆ ಅದಕ್ಕೋಸ್ಕರ. ಆದ್ದರಿಂದ ಪ್ರಪೋರ್ಷನೇಟ್ ಆಗಿ ಅವನು ಖರ್ಚು ಮಾಡಕ್ಕೆ ಸಾಧ್ಯ ಇಲ್ಲ, ಅವನು ಅದನ್ನು ಮೋಸ ಮಾಡ್ತಾನೆ ಹೊರತು ಎಂದೂ ಅದನ್ನು ಸಿದ್ಧಿ ಬರೋದಿಲ್ಲ. ಅಷ್ಟು ಹೊಟ್ಟೆಯಿಂದ ಹೊತ್ತು ಬೆಳೆಸಿದ ತಾಯಿ ತಂದೆಗೋಸ್ಕರ ಒಂದು ಗೋ ಕೊಡಷ್ಟು, ನಿಜವಾದ ಗೋ ಕೊಡಷ್ಟು ಬರೋದಿಲ್ಲ, ಯೋಗ್ಯತೆ ಇಲ್ಲ ಅವನಿಗೆ. 100 ರೂಪಾಯಿ 200 ರೂಪಾಯಿ ಎಲ್ಲ ಆಗಬೇಕಾ? ಸಾಧ್ಯ ಇಲ್ಲ. ಅದು ಅದು ಎಷ್ಟು ಖರ್ಚು ಮಾಡಕ್ಕೆ ಅಷ್ಟು ಮಾಡಲೇಬೇಕು, ಆಗ ಅದ್ರ ಫಲ ಸಿಗ್ತದೆ. ಇಲ್ಲದವರು ಫಲ ಸಿಗದೆ ಸಂತಸೆ ಇಲ್ಲ, ಅದಕ್ಕೆ ಒಪ್ಪಿಕೊಂಡ ತಾನು ಮಾಡೇ ಮಾಡ್ತೇನೆ ಅಂತ ಹೇಳಿದ. ಹಾಗಿದ್ರೆ ಬರ್ತೇವೆ ಅಂದರು. ಪಾಂಚಾಲಪಟ್ಟಣಕ್ಕೂ ಗಂಗಾ ತೀರದಲ್ಲೇ ವೇದಿಕೆ ಹಾಕ್ತಾರೆ. ಅತ್ಯಂತ ವೈಭವದಂತಹ ಯಜ್ಞ ಪ್ರಾರಂಭವಾಗ್ತಾ ಇದೆ. ಆ ಯಾಜೋಪಯಾಜರು ಅಂದ್ರೆ ಮುಂದೆ ಹೇಳ್ತಾರೆ, ಯಾಜೋಪಯಾಜ ಮುಖನಿಸ್ತೃತ ಏಷ ಮಂತ್ರ ನಾಸತ್ಯ ತಾರ್ಹ. ಯಾರೇ ಮಂತ್ರ ಹೇಳ್ಕೊಟ್ಟಿದ್ದು ಅವರ ಅವ್ರೇನು ಕೆಲಸ ಆಗಲೇಬೇಕು ಅಂತ. ಇವ್ರು ಲೆಟರ್ ಕೊಟ್ರ ಗ್ಯಾರಂಟಿ ಅಪಾಯಿಂಟ್ಮೆಂಟ್, ಅವ್ರ ಲೆಟರ್ ಕೊಟ್ಟರು ಅಂದ್ರೆ ಕೆಲಸ ಸಿಕ್ಕಿರಬೇಕು ಅಂತ ಒಂದು ವರ್ಚಸ್ ಇರ್ತದೆ. ಯಾಜೋಪಯಾಜರು ಮಾತು ಹೇಳಿದ್ರು ಅಂದ್ರೆ ಕೆಲಸ ಆಗಬೇಕು. ಎಲ್ಲ ಮಾಡಿದ್ರು, ಎಲ್ಲ ವೈಭವದ ಯಜ್ಞ ನಡೀತಾ ಇದೆ. ಇನ್ನೇನು ಪೂರ್ಣಾಹುತಿ ಹಾಕಬೇಕಾಯ್ತು, ಎಲ್ಲ ಮುಗಿದೋಯ್ತು. ಆಹುತಿ ಕೊಡಬೇಕು, ಪೂರ್ಣಾಹುತಿ ಹಾಕಬೇಕು, ಪ್ರಸಾದ ಕೊಡಬೇಕಷ್ಟೆ. ಆ ಸ್ಥಿತಿ ಬಂದಿದೆ ಯಜ್ಞ. ಅಷ್ಟೊತ್ತಿಗೆ ಮಹಾರಾಣಿನ ಕರಿ ಅಂತ ಹೇಳಿದ್ದಾರೆ, ಮಹಾರಾಣಿನ ಕರಿ ಅಂತ ಹೇಳಿದ್ದಾರೆ. ಕರೀಲಿಕ್ಕೆ ಅಂತ ಹೋಗ್ತಾರೆ. ಅಮ್ಮ ದ್ರುಪದ ರಾಜನ ಪತ್ನಿ ಮಹಾರಾಣಿ ಬರಬೇಕಂತೆ, ಪುರೋಹಿತರು ಕರೀತಾ ಇದ್ದಾರೆ ಬರಬೇಕು ಅಂತ ಹೇಳಿದ ತಕ್ಷಣ ಆಕೇನು ಮಾಡಿಲ್ಲಂತೆ. ನೋಡಿ ದೇವರು ಹೇಗೆ ಬುದ್ಧಿ ಕೊಡ್ತಾರೆ ಹೇಳೋದಕ್ಕಾಗೋದಿಲ್ಲ. ಅಲಂಕಾರ ಮಾಡ್ಕೋತಾ ಇದ್ಲಂತಾಕಿ. ಮಹಾಭಾರತ ಓದಿದ್ರೆ ನಿಮಗೆ ಆಶ್ಚರ್ಯ ಆಗ್ತದೆ, ಲಿಫ್ಟ್ ಕಚ್ಕೋತಾ ಇದ್ಲಂತೆ ಪಾಪಾಕಿ. ಇದು ಮಹಾಭಾರತ ಎಷ್ಟು ಅಡ್ವಾನ್ಸ್ ವಿಷಯ ಕೊಡುತ್ತದೆ. ಯಾವುದೋ ಮಾರಾಟ ಲಿಪ್ಸ್ಟಿಕ್ ಅಲ್ಲ, ನ್ಯಾಚುರಲೇ ಮಾಡಿಕೊಡತಕ್ಕಂಥ ವಸ್ತುಗಳು. ಇದರಿಂದ ನಿಮಗೆ ಏನೋ ರೋಗಗಳು ಬರಬಹುದು. ಯಾವುದೋ ಬಣ್ಣ ಹಾಕಿಬಿಟ್ಟಿದ್ರು ಬೇಡ, ಅದ್ರಲ್ಲಿ ಹಾಗಲ್ಲ. ಸಹಜವಾಗಿ ಬಣ್ಣ ಕೊಡತಕ್ಕಂಥ ಶಕ್ತಿ ಇರತಕ್ಕಂತಹ ವಸ್ತುಗಳು ನಮ್ಮ ಜನ ಅದನ್ನು ಕಳ್ಕೊತಾ ಬಂದುಬಿಟ್ರಷ್ಟೇ. ಎಲ್ಲ ಇವತ್ತು ಯಾವುದನ್ನು ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ನಿಜವಾದಂತಹ ಕಡೆ ಅಲಂಕಾರವೂ ಆಗಿರಬೇಕು, ಆರೋಗ್ಯವೂ ಬಂದಿರಬೇಕು, ದೇವತೆಗಳು ಮೆಚ್ಚಬೇಕು ಅಂತ ಅಲಂಕಾರ ಸಾಮಗ್ರಿಗಳ ಬಗ್ಗೆ ಮಹಾಭಾರತ ಮಾಹಿತಿ ಕೊಡುತ್ತೆ ಎಂಬುದು ಆಶ್ಚರ್ಯ. ಕರೆ ಅಲಂಕಾರ ಮಾಡ್ಕೊತಾ ಇದ್ಲಂತೆ. ಬರಬೇಕು ಅಂತ ಕರೆದ್ರೆ ಸ್ವಲ್ಪ ಇರು, ಅಲಂಕಾರ ಮುಗಿಸ್ಕೊಂಡು ಬರ್ತೇನೆ ಅಂತ ಹೇಳಿದ್ರು. ಅಲಂಕಾರ ಮುಗಿಸ್ಕೊಂಡು ಬರ್ತೇನೆ. ಪುರೋಹಿತರು ತಾನೇ ಸ್ವಲ್ಪ ಕಾಯಿಲೆ, ಲೆಟ್ ದಮ್ ವೇಟ್ ಅಂತಾರಲ್ಲ, ಸ್ವಲ್ಪ ಕಾಯಿರಿ, ನಾನು ಮಹಾರಾಣಿ ತಾನೇ. ಆಚಾರ್ಯ ಬರೀತಾರೆ, ಸಾ ಅಹಂಕಾರಾತ್ ವಿಳಂಬಯತ್, ಅಹಂಕಾರದಿಂದ ಸ್ವಲ್ಪ ಬರ ತಡ ಮಾಡ್ತಾ ಇದ್ದಾಳೆ. ಅಲಂಕಾರ ಮಾಡ್ಕೊತಾ ಇದ್ಲು, ಅಹಂಕಾರ ಪಟ್ಟು. ಅಲಂಕಾರ ಮಾಡ್ಕೊಂಡು ಬರಬಾರ್ದು ಹಾಗಿದ್ರೆ. ಅದಕ್ಕೆ ಹೇಳ್ತಾರೆ, ಅಲಂಕಾರ ಇರಲಿ ಅಹಂಕಾರ ಬೇಡ ಅಂತ ಹೇಳಿದ್ದಾರೆ. ಅಹಂಕಾರ ಬಿಡೋದಕ್ಕಿಂತ ಅಲಂಕಾರ ಇನ್ನೊಂದಿಲ್ಲ. ಅಹಂಕಾರ ವಿನಯೋಹಿ ಭೂಷ ಇತಿ ಸರ್ವರಸಂ. ಅಲಂಕಾರ ಕೊಟ್ಟ ಅದು ಒಂದು, ಅದು ಸ್ವಲ್ಪ ಮಾಡ್ಕೊಂಡ್ರೆ ಸಾಲದ. ಆ ಕಾಲಕ್ಕೆ ಏನೋ ಬುದ್ಧಿ ಬಂದ್ಬಿಡು, ಅವಳಿಗೆ ಕೆಟ್ಟವಳೇನೋ ಅಲ್ಲ ಪಾಪ. ಆ ಸಮಯದಲ್ಲಿ ಬಂದ ಅಹಂಕಾರ, ಒಂದು ಕ್ಷಣಕ್ಕೆ ಬಂದ ಅಹಂಕಾರ ಏನೇನು ಮಾಡುತ್ತೆ ಅಂದ ಮೇಲೆ ನಿನ್ನ ಜನ್ಮ ಪೂರ್ತಿ ಅಹಂಕಾರ ಬಡರ ಗತಿ ಏನಾಗಬೇಕು? ಅಷ್ಟೊತ್ತಿಗೆ ಅವ್ರು ನೋಡಿದ್ರು, ಅವ್ರು ತಮ್ಮ ಕೆಲಸಕ್ಕೆ ಹೋಗಬೇಕಾಗಿದೆ ಪಾಪ, ತುಂಬಾ ಏನೋ ನಿರ್ವಾಹ ಇಲ್ಲದೆ ಬಂದಿದ್ರು, ತುಂಬಾ ಕೆಡಿದ್ದ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಅಂತಾರಂತೆ, ನೋಡು ನಿನ್ನ ಹೆಂಡತಿ ಬರ್ತಾ ಇಲ್ಲ, ಬೇಗ ಬರ್ತಾಳೋ ಇಲ್ಲೋ, ಕರೆ ಇನ್ನೂ ಬರ್ತಾಳೆ, ಬರ್ತಾ ಇಲ್ಲ ಆಕೆ. ಅವ್ರು ಸಿಟ್ಟು ಬಂತಂತವ್ರಿ ಪಾಪ, ಪೂರ್ಣಾಹುತಿ ಹಾಕೇಬಿಟ್ರು. ಪೂರ್ಣಾಹುತಿ ಹಾಕಿದ್ರು, ಅವ್ರು ಪ್ರಸಾದ ಕೊಡಬೇಕಲ್ಲ ಅವಳಿಗೆ, ಅವಳು ಇಲ್ಲ ಈಗ, ಅಗ್ನಿಯಲ್ಲೇ ಹಾಕಿಬಿಟ್ರು ಪ್ರಸಾದ. ಅದೇ ಹೋಮಕುಂಡದಲ್ಲೇ ಪ್ರಸಾದ ಹಾಕಿಬಿಡ್ತಾರೆ. ಜನ ಎಲ್ಲ ಒಂದು ಕ್ಷಣ ಏನು ತಿಳ್ಕೊಂಡ್ಬಿಟ್ರು, ಸಿಟ್ಟು ಬಂತಿವರಿಗೆ ಬಿಸಾಕಿಬಿಟ್ರು, ಸುಟ್ಟೋಯ್ತು ಅಂತ ತಿಳ್ಕೊಂಡ್ಬಿಟ್ರು. ಆದರೆ ಎಂಥ ಸಿದ್ಧಪುರುಷರು ಗೊತ್ತ, ಯಾಜ ಉಪಯಾಜರುಗಳು ಅವರು ಹಾಕಿದ ಮಂತ್ರ, ಅವರು ಹಾಕಿದ ಹವಿಸ್ಸು, ಅವರ ಚಿಂತನೆ ಒಂದು ವ್ಯರ್ಥವಾಗಲೇ ಇಲ್ಲ. ನೋಡ್ತಾ ಇದ್ದಾರೆ, ನೋಡ್ತಿರ್ಲಿಕ್ಕೇನೆ ಯಜ್ಞಕುಂಡದಿಂದ ಒಬ್ಬ ವ್ಯಕ್ತಿ ಹುಟ್ಟಿ ಬರ್ತಾ ಇದ್ದಾರೆ ಮೇಲಕ್ಕೆ. ಯಜ್ಞಕುಂಡದಿಂದ ಥಳ ಥಳ ಹೊಡಿತಾ ಇದ್ದಾರೆ. ಅದೃಷ್ಟತ್ವ ದ್ಯೋತನತ್ವಾಚ್ಚ ಅಂತ ಕರೀತಾರೆ. ಬೆಂಕಿ ಹೇಗಿರುತ್ತೆ, ಜೋರ ಹೊಡಿತಾ ಇದ್ದಾರೆ. ಮೈ ತುಂಬಾ ಬಂಗಾರದ ಆಭರಣಗಳು ಬೇರೆ, ಕಿರೀಟ ಕುಂಡಲ ಎಲ್ಲ ಇದೆ. ಕರ್ಣರೆ ಬರಿ ಕರ್ಣಕುಂಡಲ ಕವಚ ಇತ್ತಷ್ಟೇ, ಎಲ್ಲ ಇದೆ ಅವನಿಗೆ. ರಥ ಕುದುರೆಗಳು, ಅದರ ಸವೆತ ಯಜ್ಞವೇದಿ ಮೇಲೆ ಜೋರಾಗಿ ಎದ್ದು ಬರ್ತಾ ಇದ್ದಾರೆ. ಇವತ್ತಿನ ಯಜ್ಞದಲ್ಲಿ ಯಾರು ಕೂಡ, ಯಾಕೆ ಗೊತ್ತು, ಇಷ್ಟೇ ಜಾರಿ ಎದ್ದು ಬರ್ತಾರೆ ಅವಳು. ಪಾಪ ಮಿನಿಮಮ್ ತುಪ್ಪ ಹಾಕ್ತಾರೆ, ಹನಿ ಹನಿ ಹಾಕ್ತಿರ್ತಾನೆ ಪಾಪ. ಇಡೀ ಪವನ ಇಷ್ಟು ಪವನ ಹೋಮ ತುಪ್ಪದ ಪವನ ಒಳ್ಳೆ ಮಕ್ಕಾಗುತ್ತಾ. ತುಪ್ಪ ಅಂದ್ರೆ ದೇವತೆಗಳ ಅನ್ನ ಅಂತ ಕರೀತಾರೆ. ಹವಿಸ್ತು ಅಂದ್ರೆ ಸುರಿತಿರ್ಬೇಕು ಅದ್ರೊಳಗೆ, ಸ್ವಾಹ ಅಂತ ಹೇಳಿದ್ರೆ ಪೂರ್ತಿ ಬರಬೇಕದು. ಏ ಸಿಡಿಸಿದ್ರೆ ತುಪ್ಪ ಹವಿಸ್ತಾಗತ್ತಾ. ಹೀಗಾಗಿ ಯಾವ ಕೆಲಸನೂ ಆಗೋದೇ ಸರಿಯಾಗಿ. ದೊಡ್ಡ ಯಜ್ಞ ವೇದಿ ಅದು ಒಂದು, ರಥದ ಸಮೇತ ಎದ್ದು ಬರ್ತಾ ಇದ್ದಾನೆ. ನೋಡ್ತಾ ಇದ್ದಾರೆ, ಬಂದಿದ್ದು ಸಾಮಾನ್ಯ ವ್ಯಕ್ತಿ ಅಲ್ಲ, ಅಗ್ನಿದೇವರೇ ಹುಟ್ಟಿ ಬರ್ತಾ ಇದ್ದಾರೆ. ಅದಕ್ಕೆ ಬಂದವನು ಯಾರು ಗೊತ್ತಾ, ದುಷ್ಟದ್ಯುಮ್ನ ಹುಟ್ಟಿ ಬಂದ. ಮುಂದೆ ಮಹಾಭಾರತದಲ್ಲಿ ಇಡೀ ಪಾಂಡವರ ಸೇನೆಗೆ ಅವನೇ ಸೇನಾಧಿಪತಿ. ಅಂತ ಮಹಾನುಭಾವ ಹುಟ್ಟಿ ಬಂದ. ಜನರು ನೋಡ್ತಾ ಇದ್ದಾರೆ, ದುಷ್ಟತ್ವ ದ್ಯೋತನತ್ವಾಚ್ಯ ದುಷ್ಟದ್ಯುಮ್ನ ಇತಿ ರೀತಃ. ನಾಮಕರಣ ನಾವು ಹೇಳ್ತಾಗ್ಲೇನೆ, ಅಶರೀರ ಮಾಡಿ ಮಾತು ಬರ್ತಾ ಇದೆ. ದುಷ್ಟದ್ಯುಮ್ನ ಅಂತ ಇವನ ಹೆಸರು, ನಿನ್ನ ಮಗ ಅಂತ ಹೇಳಿ ಹೇಳಿದರು. ಹೊರಗೆ ಬಂದ ಅವನು ನೋಡ್ತಾ ಇದ್ದಾರೆ ಹಾಗೇನೆ ಆಶ್ಚರ್ಯ. ಹಿಂದೆ ಬಂದು ಮಹಾ ಒಬ್ಬ ದೊಡ್ಡ ವ್ಯಕ್ತಿ ಎದ್ದು ಬರ್ತಾ ಇದ್ದಾಳೆ, ಒಬ್ಬ ಸ್ತ್ರೀ ಹುಟ್ಟಿ ಬರ್ತಾ ಇದ್ದಾಳೆ. ನೋಡ್ತಾ ಇದ್ದಾರೆ ಜಗತ್ತಿನ ಸೌಂದರ್ಯದ ರಾಶಿಯನ್ನ ಕಂಡೇ ಇರಲಿಲ್ಲವಂತೆ. ಅದ್ವಿತೀಯವಾದ ಸುಂದರಿ, ಅದು ಎಕ್ಸೆಪ್ಷನ್. ಇಬ್ಬರೇ ಇಬ್ಬರು, ರುಕ್ಮಿಣಿ ಸತ್ಯಭಾಮೆಯನ್ನು ಬಿಟ್ಟರೆ ಇನ್ಯಾರು ಹಾಗಿರಲಿಲ್ಲ. ಅತ್ಯಂತ ಲೋಕ ಸುಂದರಿ ಮೇಲೆ ಹುಟ್ಟಿ ಬಂದವನ ಅಗ್ನಿ ಅವತಾರ ಏನು ಹೊಡಿತಾ ಇದ್ನಲ್ಲ, ಅದಕ್ಕಿಂತ ಸಾವಿರಾರು ಪಟ್ಟು ಕಾಂತಿ ಜಾಸ್ತಿ. ಇವನು ಹುಟ್ಟಿ ಬಂದಾಗ ತರುಣ, ಇವನು ಇವಳು ತರುಣಿ, ಮೇಲೆ ಹಾಗೆ ಹುಟ್ಟಿ ಬರ್ತಾ ಇದ್ದಾಳಂತೆ. ಐಶ್ವರ್ಯವಾಣಿ ಮಾತು ಹೇಳ್ತಾ ಇದೆ, ಈಗ ಬಂದಿರತಕ್ಕಂಥ ವ್ಯಕ್ತಿ ಯಾರು ಗೊತ್ತೇನು, ಸಾಕ್ಷಾತ್ ಸುರಲೋಕಮಿಯಂ ಕಾರ್ಯೇ ಕರಿಷ್ಯತಿ ಸುಮಧ್ಯಮ. ಸಾಕ್ಷಾತ್ ಭಾರತೀ ದೇವಿ ಅವತಾರ ಮಾಡಿ ಬರ್ತಾ ಇದ್ದಾಳೆ. ಸಾಕ್ಷಾತ್ ಭಾರತಿ ಅವತಾರ ಈಕೆ ಅಂತ ಹೇಳಿ ಆಶ್ಚರ್ಯವಾಣಿ ನುಡಿತಾ ಇದೆ. ಎಂಥವಳು ಗೊತ್ತಾ ಈಕೆ, ಈಕೆ ಸರ್ವಯೋಷಿದ್ವರ ಕೃಷ್ಣ ನಿನೀಶು ಕ್ಷತ್ರಿಯಾನ್ ಕ್ಷಯಂ ಸುರಕಾರ್ಯಮಿಯಂ ಕಾಲೇ ಕರಿಷ್ಯತಿ ಸುಮಧ್ಯಮ. ಮಹಾಭಾರತದ ಶ್ಲೋಕ, ಇವಳು ಸಾಮಾನ್ಯಳಲ್ಲ, ಇಡೀ ಕ್ಷತ್ರಿ ದುಷ್ಟ ಕ್ಷತ್ರಿಯ ಕುಲವನ್ನ ನಾಶ ಮಾಡತಕ್ಕಂತಹ ಒಂದು ನೆಪವಾಗಿ ಬರ್ತಾ ಇದ್ದಾಳೆ ಅಂತ ಹೇಳಿದ್ದಾರೆ. ದೇವ ಕಾರ್ಯಕ್ಕೋಸ್ಕರ ಅವತಾರ ಮಾಡಿ ಬಂದಿದ್ದಾಳೆ. ಸುರ ಕಾರ್ಯಮೇಯಂ ಕಾಲೇ ಕರಿಷ್ಯತಿ ಸುಮಧ್ಯಮ. ನೋಡ್ತಾ ಇದ್ದಾರೆ, ಆಶ್ಚರ್ಯ ಪಡ್ತಾ ಇದ್ದಾರೆ. ಆ ವ್ಯಕ್ತಿ ಅಷ್ಟು ಸುಂದರಿ, ಬಣ್ಣದಲ್ಲಿ ಸ್ವಲ್ಪ ಕಪ್ಪಿದ್ಲಂತ, ಇದು ವಿಶೇಷ. ದ್ರೌಪದಿ ಬಣ್ಣ ತುಂಬಾ ಜನ ಗೊತ್ತಿಲ್ಲ, ಕಪ್ಪು ಬಣ್ಣ ದ್ರೌಪದಿ ಅಂತ ಹೇಳ್ತಾರೆ. ಕಪ್ಪು ಅಂದ್ರೆ ಯಾವುದೋ ಕಪ್ಪಲ್ಲ, ಕೃಷ್ಣನ ಇತ್ತ ಕೃಷ್ಣನ ಬಣ್ಣ ಇದ್ದಾಗಿತ್ತಂತೆ. ಅದಕ್ಕೆ ಕೃಷ್ಣ ಅಂತ ಹೆಸರಿಟ್ಬಿಟ್ಟು, ಕೃಷ್ಣನಿಗೆ ಕೃಷ್ಣ ಅಂತ ಕರೀತಾರೆ. ದ್ರೌಪದಿಗೆ ದ್ರೌಪದಿ ಎಂಬ ಇಟ್ಟ ಹೆಸರಲ್ಲ, ತಂದೆ ದ್ರುಪದ, ಅದಕ್ಕೆ ದ್ರೌಪದಿ ಅಂತ ಹೆಸರು ಬಂತಷ್ಟೇ. ಇಟ್ಟ ಹೆಸರು ಕೃಷ್ಣ ಅಂತ ಹೆಸರಿಟ್ಟರು. ಕೃಷ್ಣ ಈತ ಕೃಷ್ಣ ಅಂತ, ಕೃಷ್ಣನಿಗೆ ಇಟ್ಟ ಹೆಸರು ಕೃಷ್ಣ, ಇಟ್ಟ ಹೆಸರು ಕೃಷ್ಣ. ದ್ರೌಪದಿ ದೇವಿ ಹಾಗೆ ಅವತಾರ ಮಾಡಿ ಬಂದಾಗ ಕೃಷ್ಣ ಶಬ್ದಕ್ಕೆ ಇನ್ನೊಂದು ಅರ್ಥ ಅಂದರೆ ಉತ್ಕೃಷ್ಟತ್ವಾಧಿ ಯೋಷಿತಾಂ. ಉತ್ಕೃಷ್ಟತ್ವಾಧಿ ಯೋಷಿ ಉತ್ಕೃಷ್ಟ ಅಂತ ಅರ್ಥ. ಸಕಲ ಸ್ತ್ರೀಯರಲ್ಲೂ ಕೂಡ ಜೀವನಲ್ಲಿ ಮುಖ್ಯ ಪ್ರಾಣ ಹೇಗೆ ಜೀವೋತ್ತಮನೋ, ಸ್ತ್ರೀ ಜೀವರಲ್ಲಿ ಅತ್ಯುತ್ತಮ ಉತ್ತಮ ಜೀವಳಾದ್ದರಿಂದ ಕೃಷ್ಣ ಅಂತ ಹೆಸರು ಬಂತು. ಇನ್ನು ಉತ್ಕೃಷ್ಟ ಆನಂದಿನೀಯತಃ, ನೋಡಿದ ಜನಗಳಿಗೆ ಭಕ್ತಿ ಮಾಡ್ತಕ್ಕಂಥ ಜನಗಳಿಗೆ ಆನಂದ ಕೊಡ್ತಕ್ಕಂತಹ ಒಂದು ಸ್ವಭಾವ ಇದ್ದಿದ್ದರಿಂದ ಉತ್ಕೃಷ್ಟ ಕೃಷ್ಣ ಅಂತ ಕರೆದಿದ್ದಾರೆ. ನಾ ಅಂದ್ರೆ ಆನಂದ ಅಂತ ಅರ್ಥ. ಉತ್ಕೃಷ್ಟ ಆನಂದಿನೀಯತಃ, ಉತ್ಕೃಷ್ಟವಾದ ಆನಂದವನ್ನು ಕೊಡ್ತಾನೆಂಬ ಕಾರಣಕ್ಕೆ ಕೃಷ್ಣಾಸ ವರ್ಣತಶ್ಚಾಸಿ ಉತ್ಕೃಷ್ಟತ್ವಾಧಿ ಯೋಷಿತಾಂ. ಕೃಷ್ಣಾಸ ನಾಭತಶ್ಚಾಸಿ ಉತ್ಕೃಷ್ಟ ನಂದಿನೀಯತಃ. ಆಚಾರ್ಯ ಉತ್ಕೃಷ್ಟ ಆನಂದಿನಿ ಆದ್ದರಿಂದ ಹೆಸರು ಬಂತು. ಎಲ್ಲ ಪರಮಾಶ್ಚರ್ಯ ಪಡ್ತಿದ್ದ ಕಾಲಕ್ಕೇನೆ ಕೆಲವು ಇನ್ನೊಂದು ಆಶ್ಚರ್ಯ ಆಗುತ್ತೆ. ಸ್ವಲ್ಪ ನೀಲವರ್ಣ ಅಂತೀರಿ, ಸುಂದರಿ ಅಂತೀರಲ್ಲ ಅಂತ ಕೇಳಿದರೆ, ನಮ್ಮ ಜನಕ್ಕೆ ಬಣ್ಣಕ್ಕೂ ಸೌಂದರ್ಯಕ್ಕೂ ಗಡ್ಡು ಬಿದ್ದುಬಿಟ್ಟಿದೆ. ಶಾಸ್ತ್ರ ಹೇಳುತ್ತದೆ ತಪ್ಪದು, ಒಂದು ಸೌಂದರ್ಯಕ್ಕೆ ಬಣ್ಣ ಕಾರಣ ಅಲ್ಲ, ಲಕ್ಷಣ ಕಾರಣ ಅಂತ ಹೇಳಿದ್ದ. ಲಕ್ಷಣಗಳು ಅಂತಿದ್ರೆ ಲಕ್ಷಣವತಿ ಅನ್ನೋದು ಬೇರೆ, ಬಣ್ಣ ಹಚ್ಕೊಂಡ್ರೆ ಬಂದುಬಿಡುತ್ತೆ, ಲಕ್ಷಣ ಹಚ್ಕೊಂಡ್ರೆ ಬರೋದಿಲ್ಲ. ಬಣ್ಣ ಎಕ್ಸ್ಟರ್ನಲ್ ಬೇಕಾದ್ರೆ ಇರಬಹುದು, ಆ ಲಕ್ಷಣ ಮಾತ್ರ ನ್ಯಾಚುರಲ್ ಆಗೇ ಇರಬೇಕು. ಅದಕ್ಕೆ ಲಕ್ಷಣವತಿ ಅಂತ ಕರೆದು. ಅದಕ್ಕೆ ಹೇಗೆ ವಾಯುದೇವರ ದೇಹ 32 ಲಕ್ಷಣ ಭರಿತವಾಗಿತ್ತೋ, ಸ್ತ್ರೀಯರಲ್ಲಿ 23 ಲಕ್ಷಣೋಪಯವಾದ ಲಕ್ಷಣಗಳಿರೋದು ರುಜುಗಳಿಗೆ ಮಾತ್ರ. ದ್ರೌಪದಿ ದೇವಿಗೆ ಅಂತ ಒಂದು ಅದ್ಭುತವಾದ ಲಕ್ಷಣ ಇತ್ತು, ಜನ ಪ್ರಾರ್ಥನೆ ಕೊಂಡಾಡಿದರು, ಅಶರೀರವಾಣಿ ಹೇಳಿತು, ಆಶ್ಚರ್ಯ ಪಡ್ತಾ ಇದ್ದಾರೆ. ಅದರ ಹಿನ್ನೆಲೆ ಹೇಳ್ತಾ ಇದ್ದಾರೆ, ಈಕೆ ಒಬ್ಬ ಸ್ತ್ರೀಯಾಗಿ ಹುಟ್ಟಿ ಬಂದಿಲ್ಲ ಅಂತೇಳಿ. ಹುಟ್ಟಿ ಬಂದಿದ್ದು ಭಾರತೀ ದೇವಿ, ಅದರ ಜೊತೆಗೆ ಇನ್ನೂ ಸ್ತ್ರೀಯರುಗಳಿದ್ದಾರೆ. ಪಾರ್ವತೀ ದೇವಿ ಇದ್ದಾಳೆ ಅವರ ದೇಹದೊಳಗೆ. ಪಾರ್ವತಿದೇವಿ ಇದ್ದಾಳೆ, ಒಂದು ಆವೇಶ. ಅದೇ ರೀತಿಯಲ್ಲಿ ಶಚಿದೇವಿ ಇದ್ದಾಳೆ, ಶ್ಯಾಮಲಾದೇವಿ ಇದ್ದಾಳೆ ಮತ್ತು ಉಷಾದೇವಿ ಇದ್ದಾಳೆ. ಇಷ್ಟು ಜನಗ ಶಚಿ ಶ್ಯಾಮಲಾ ಉಷಾ ಪಾರ್ವತಿ ಭಾರತಿ, ಇಷ್ಟು ಜನಗಳ ಸಮೇತವಾಗಿ ಐದು ದೇವತಾಸ್ತ್ರೀಯರುಗಳ ಸಮೇತವಾಗಿ ಹುಟ್ಟಿ ಬಂದಂಥ ದೇಹ ಪ್ರಧಾನವಾಗಿ ಭಾರತಿದೆ, ಪ್ರಧಾನವಾಗಿ ಭಾರತಿ. ಉಳಿದ ಹೊರತು ಒಂದು ನಿಮಿತ್ತಕ್ಕೋಸ್ಕರ ಇದೆ. ಆ ನಿಮಿತ್ತ ಏನೋ ಅದನ್ನು ನೋಡಲಿಕ್ಕೆ ಮುಂದಿನ ಸತ್ತು ನೋಡಿದ್ರೆ ಒಳ್ಳೆ ಹೊತ್ತಾಗಿ ಬಿಡುತ್ತೆ. ಅದು ತುಂಬ ದೊಡ್ಡ ಕಥೆ ಉಂಟು, ಅದಕ್ಕೆ ಯಾತಕ್ಕೆ ಹಾಗೆ ಬಂದಂಥ ದೊಡ್ಡ ಕಥೆ ಉಂಟು. ಅಂತ ಒಂದು ಅದ್ಭುತವಾದಂತಹ ಮಹಾನುಭಾವಳ ದ್ರೌಪದಿ ಹುಟ್ಟಿದಾಗ ಮಹಾನುಭಾವ ಕೆಲ ಸಾಧು ಮಧ್ಯಮ ಅಂತ ಮಹಾಭಾರತ ತುಂಬ ದ್ರೌಪದಿ ನೋಡನೆ ಮಾಡ್ತಾರೆ. ಆಚಾರ್ಯ ಹೇಳ್ತಾರೆ, ಅಜರ ಲೋಕಸುಂದರಿ ದ್ರೌಪದಿಯ ಬಗ್ಗೆ ಹೇಳ್ತಾರೆ. ಹುಟ್ಟುತ್ತಿರಲಿಕ್ಕೇನೆ ಯೌವನವತಿ ಆಕೆ, ಆಕೆ ತರುಣ ಆಯ್ತು, ತರುಣಿ ಒಂದು ಅನುಕೂಲ ಆಯ್ತದ ಅರ್ಜುನನಿಗೆ. ಅರ್ಜುನ ವಯಸ್ಸು ಈಗಾಗಲೇ ಜಾಸ್ತಿ ಇದೆ ಅಂದ್ಕೊಂಡಿದ್ದಾನೀತ. ಈಗೇನ ಈ ಮಗುವಾಗಿ ಹುಟ್ಟಿ ಬಂದಿದ್ದಿದ್ರೆ ಪ್ರಸಂಗ ಬೇರೆ ಆಗ್ತಿತ್ತು. ಆದರೆ ಭಗವಂತನ ಸಂಕಲ್ಪ ಹೇಗಿದೆ ನೋಡಿ, ಆಸನ್ನ ಯೌವನಾಚಾಸಿ ಹಾಗೆ ಬಂದರಂತೆ. ಅದಕ್ಕಿಂತ ಹೆಚ್ಚಾಗಿ ಅಜರ ಲೋಕಸುಂದರಿ, ದ್ರೌಪದಿಗೆ ಮುಪ್ಪೇ ಇಲ್ಲ. ಇದು ಶಾಕ್ ಆಗೋದು ಅನೇಕರಿಗೆ, ಮುಪ್ಪೇ ಇಲ್ಲ. ಮನುಷ್ಯರ ಭಯಪಡಿಸ್ತಕ್ಕಂಥ ದೊಡ್ಡ ಶತ್ರು ಅಂದರೆ ಮುಪ್ಪು ಅಂತ ಕರೀತಾರೆ. ಸೌಂದರ್ಯವನ್ನು ನಾಶ ಮಾಡತಕ್ಕಂಥ ಒಂದರೆ ಮುಪ್ಪು. ಮುಪ್ಪು ಎಂಥ ಸೌಂದರ್ಯ ನಾಶ ಮಾಡಿಬಿಡುತ್ತೆ. ದ್ರೌಪದಿಗೆ ಏನಿಲ್ಲ, ಮುಪ್ಪೇ ಇಲ್ಲ. ಇದು ಮಹಾಭಾರತದಲ್ಲಿ ಇನ್ನೊಬ್ಬ ಸ್ತ್ರೀ ರುಕ್ಮಿಣಿ ಸತ್ಯಭಾಮೆಯ ಹೊರತು ಇದೀ ಜಗತ್ತಿನ ಇತಿಹಾಸದಲ್ಲೇನೆ ಮುಪ್ಪಿಲ್ಲದ ಮತ್ತೊಬ್ಬ ಮಹಿಳೆಯನ್ನ ಲೋಕ ಕಂಡಿಲ್ಲ. ಕಂಡಿದ್ದು ದ್ರೌಪದಿಯನ್ನ ಮಾತ್ರ, ಅನಂತರ ಜೀವಕೋಟಿಯಲ್ಲಿ ದ್ರೌಪದಿಯನ್ನ ಮಾತ್ರ. ಅದು ಮುಂದೆ ನಾವು ಹೇಗೋ ನೋಡ್ತೇವೆ. ಅದನ್ನು ಮಹಾಭಾರತ ಪೂರ್ತಿ ಒಂದು ಆಶ್ಚರ್ಯಗಳ ಸರಬಾಲೆ ಕೊಡ್ತಾ ಇತ್ತು. ಅತ್ಯದ್ಭುತವಾದ ಒಬ್ಬ ಸ್ತ್ರೀ, ಬಹಳ ಬೇರೆ ದೇವತೆಗಳ ಒಂದು ಆವೇಶ, ಅಂತ ಸ್ತ್ರೀ ಹುಟ್ಟಿ ಬಂದರು, ಕೃಷ್ಣ ಅಂತ ಹೆಸರಿಟ್ರು. ಆ ಹೊತ್ತಿಗೆ ಯಾಜೋಪಯಾಜರು ಏನ್ ಮಾಡಿದಾರಂತೆ, ನಮ್ಮ ಕೆಲಸ ಆಯ್ತು ಅಂತ ಹೊರಟು ನಿಂತು ಬಿಟ್ರಾಗ್ಲೇನು, ಏನು ಆಶ್ಚರ್ಯ ಹೇಳಿದ್ರೆ ಕೆಲಸ ಮಾಡಿಕೊಟ್ಟು ಹೋಗ್ತಾ ಇದ್ದಾರೆ. ಇವತ್ತು ಹೋಮ ಆಯ್ತು ಅಂದ್ರೆ ಎಲೆ ಹಾಕಿದ್ರೆ ಊಟ ಮಾಡಿ ಅಂತ ಅಷ್ಟೇ ಇರ್ತೀನಿ, ಏನು ಅರ್ಥ ಅಲ್ಲ. ಅಲ್ಲಿ ಹೋಮ ಆಯ್ತು ಅಂದ್ರೆ ಸಿದ್ಧ ಆಗ್ಲೇನೆ, ಫಲ ಸಿದ್ಧ, ಇಮ್ಮಿಡಿಯೇಟ್ ಫಲ ಸಿದ್ಧ. ಇದು ಸಿದ್ಧಿ ಇರತಕ್ಕಂಥ ಮಾಡೋ ಕೆಲಸಗಳು. ಅಷ್ಟೊತ್ತಿಗೆ ಆಗ ದುಪ್ತರಾಣಿ ಬಂದಂತೆ, ಪಾಪ ಹುಡುಗತ್ತ ಆಗ ಬರ್ತಾಳೆ. ಎಲ್ಲ ಹೇಳಿಬಿಟ್ರು, ಹಾಕಿ ಆಯ್ತು ಆಗ್ಲೇ ಕತೆ, ಅಮ್ಮ ನೀನೇನು ಬಂದರೂ ಪ್ರಯೋಜನ ಇಲ್ಲ, ಈಗ ನೀನು ತಿನ್ನಬೇಕಾಗ್ತದೆ, ನೀನು ಹಾಕಿ ಆಯ್ತು ಅಂತ ಹೇಳಿಬಿಟ್ರು. ಗಾಬರಿ ಆಗುತ್ತೆ ಅವಳಿಗೆ, ಬಂದು ನೋಡ್ತಾಳೆ ನೋಡಿ, ಪುರೋಹಿತರು ಈ ವರ್ಚಸ್ ಇರಬೇಕು. ಅದು ಬಿಟ್ಬಿಟ್ಟು ನೀವು ಹೇಳಿದಾಗಲಿ ಅರ್ಧ ಗಂಟೆ ಮಂತ್ರ ಹೇಳಬೇಕಾ, ಅರ್ಧ ಗಂಟೆಗೆ ಮಂತ್ರ, ಐದು ನಿಮಿಷ ಮುಗಿಸ್ಬೇಕಾ, ಐದು ನಿಮಿಷಕ್ಕೆ ಮುಗಿಸ್ಬಿಡ್ತೀವಿ. ಅದಕ್ಕೇನಂತೆ, ಇದು ಮೊದಲು ಹೇಳಿದ ಹಾಗಿದ್ರೆ ಬರೋದಿಲ್ಲ ಅಂತ ಹೇಳ್ಬಿಡ್ಬೇಕು. ಡಾಕ್ಟ್ರೆ ಹಾರ್ಟ್ ಆಪರೇಷನ್ ನಾಳೆ ಎಲ್ಲ ಹೋಗಬೇಕಾಗಿದೆ, ಐದು ನಿಮಿಷ ಮುಗಿಸ್ಬಿಡಿ ಅಂತ ಕೇಳಿದ್ರೆ ಕೊಂದು ಬಿಡಿ ಅಂತ ಆಗುತ್ತೆ ಅಷ್ಟೇ, ಅದೆಲ್ಲ ಸಾಧ್ಯ ಇಲ್ಲ. ಡಾಕ್ಟ್ರೆ ಯಾವ ಟೈಮ್ ಸುತ್ತು ಸೇವೆ ಮಾಡಕ್ಕೆ ಬರೋದಿಲ್ಲ, ಅವರಿಷ್ಟ ಅದು. ಹಾಗೆ ಆಪರೇಷನ್ ಏನಂತ ಅವ್ರಿಗೆ ಗೊತ್ತಿರುತ್ತೋ, ನಮ್ಮ ಟೈಮ್ಸ್ ಪ್ರಕಾರ ಎರಡು ಕ್ರಿಕೆಟ್ ಮ್ಯಾಚ್ ನೋಡಬೇಕು ಬೇಗ ಮುಗಿಸಿ ಅಂತ ಹೇಳಿದ್ರೆ ಮಾಡ್ತಾರ, ಅವೆಲ್ಲ ಸಾಧ್ಯ ಇಲ್ಲ. ಇವತ್ತು ಪುರೋಹಿತರು ಅಂದ್ರೆ ಅವ್ರ ಕೈಟ, ಈಗ ನೋಡಿ ಪುರೋಹಿತರೆ ನಮ್ದಿಷ್ಟೇ, ನೀವು ಚೆನ್ನಾಗಿ ಮಾಡಿಸ್ಬೇಕಷ್ಟೆ, ಚೆನ್ನಾಗಿ ಮಾಡಿಸ್ಬೇಕು, ಅದನ್ನ ಹೇಳಬೇಕೆ ಹೊರತು ಬೇಗ ಮಾಡಿಸಿ ಹಾಗೆ ಮಾಡಿಸಿ ಹೀಗೆ ಮಾಡಿಸಿ ಅವೆಲ್ಲ ಹೇಳಬಾರ್ದು. ಇವರು ಇನ್ನೂ ಕಾಯ್ತಿರ್ತಾರೆ, ಡಾಕ್ಟರ್ ಮಾಡಿಸಿಬಿಡ್ತಾರಲ್ಲ, ಸರಿ ಮಾಡಿಸಿ ಮನಸ್ಸೇ ಬರೋದಿಲ್ಲ ಅವರಿಗೆ, ಎಷ್ಟು ಬೇಗ ಮಾಡಿಸ್ಬೇಕು ಅಂತಲೇ ಕೇಳ್ತಾರೆ. ಕೇಳಬೇಕಾದ್ರೆ ಎಷ್ಟು ಬೇಗ ಮಾಡಿಸ್ಬೇಕು, ಈ ರೀತಿ ಮಾಡಿದ್ರೆ ಹಾಗೆ ಹೋಮ ಹವನಗಳಾಗತ್ತ. ಅವರು ಸರಿಯಾಗಿ ಮಾಡಿಸಿದ್ದರ ಫಲ ನಡೆಸೋಯ್ತದೆ. ಇವ್ರನ್ನ ಯಾರನ್ನು ಕಾಯಲಿಲ್ಲ, ತಮ್ಮನ ಕಾಯ ಮಾಡಿದರು. ಇಂಥ ವರ್ಚಸ್ಸಿದ್ರೆ ಮಾತ್ರ ನಮಗೆ ಶಾಸ್ತ್ರ ಫಲ ಕೊಡು. ಆಗ ಹೋಗ್ತಾಳೆ, ಆಗ ನಮಸ್ಕಾರ ಮಾಡ್ತಾಳೆ, ಸ್ವಾಮಿ ತಪ್ಪು ಮಾಡಿಬಿಟ್ಟೆ, ನಾನು ಮಹಾರಾಣಿ ಅಂತ ಅಹಂಕಾರ ಪಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಆಯಿತು, ಕ್ಷಮಿಸ್ತೇವೆ ಅಂತ ಹೇಳ್ತಾರೆ. ನನ್ನ ಹೊಟ್ಟೆಯಂತೂ ಮಕ್ಕಳು ಹುಟ್ಟಲಿಲ್ಲ, ಎಂಥ ಪುಣ್ಯವತಿ ಆಗ್ತಿದ್ದು ನೋಡಿ, ಅವಳ ಹೊಟ್ಟೆಯಲ್ಲಿ ಹುಟ್ಟಬೇಕಾದ ಮಕ್ಕಳು ಬೆಂಕಿಯಿಂದ ಹಾಗೆ ಹುಟ್ಟಿ ಬರ್ತಾ ಇದ್ದಾರೆ, ಏನು ಮಾಡಬೇಕೀಗ. ಅದಕ್ಕೆ ಹೇಳ್ತಾಳೆ, ಸ್ವಾಮಿ ನನಗೆ ಮಕ್ಕಳ, ನನ್ನ ಮಕ್ಕಳು ಆಗಲೇ ಇಲ್ಲ, ಅವರು ದಯವಿಟ್ಟು ನನಗೆ ಒಂದು ಅನುಗ್ರಹ ಮಾಡಿ, ನನ್ನ ಮಕ್ಕಳು ಅನಿಸ್ಕೋಬೇಕಲ್ಲ ಅಂದರೆ ಆಗ ವರ ಕೊಟ್ಟರಂತೆ. ಆಯಿತು, ನಿನಗೆ ಅವರ ತಾಯಿ ಎಂಬ ಹೆಸರು ಬರಲಿ ಅಂಥೇಳಿ, ಅವರ ತಾಯಿ ಎಂಬ ಹೆಸರು ನಿನಗೆ ಬರಲಿ, ಅಷ್ಟೇ ಅಲ್ಲ ಅವರಿಬ್ಬರಿಗೆ ನಿನ್ನಲ್ಲಿ ಮಾತೃವಾತ್ಸಲ್ಯ ಮೂಡಲಿ ಅಂತ ವರ ಕೊಟ್ಟರಂತೆ. ಈ ಸುಮ್ಮನೆ ಬರೋದು, ಸ್ವಂತ ಮಕ್ಕಳಿಗೆ ತಾಯಿಯನ್ನು ಭಾವನೆ ಬರೋ ಕಾಲ ಅಲ್ಲ ಇದು, ಅವರಿಗೆ ನಿನ್ನ ಮೇಲೆ ತಾಯಿ ಎಂಬ ಒಂದು ಭಕ್ತಿ ವಿಶ್ವಾಸ ಬರಲಿ ಅಂತ ಹೇಳಿಬಿಟ್ರಂತೆ. ಈ ಬ್ರಾಹ್ಮಣ ಸ್ವಭಾವ ವಿಚಿತ್ರ, ಸಿಟ್ಟು ಮಾಡಿಕೊಂಡ್ರು ಸುಟ್ಟಾಕ್ಲಕ್ಕೂ ತಯಾರು, ಅನುಗ್ರಹ ಮಾಡಿಬಿಟ್ರು ಎಷ್ಟೆತ್ತಕ್ಕೂ ತಯಾರು. ವಜ್ರಾದಪಿ ಕಠೋರಾಣಿ ಮೃದೂರಿ ಕುಸುಮಾದಪಿ ಲೋಕೋತ್ತರಾಣಾಂ ಚೇತಾಂಸಿ ಕೋಹಿ ಮಿಜ್ಞಾತು ಮರ್ಹತಿ. ರಾಯಸ್ತೋತ್ರದಲ್ಲೇ ಬರುತ್ತೆ, ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರ ನವೀತ್ಯತಿ. ಅವ್ರು ವರ ಕೊಳ್ಳಕ್ಕೂ ಬಲ್ಲರು, ಶಾಪ ಕೊಳ್ಳಕ್ಕೂ ಬಲ್ಲರು. ಸರಿಯಾಗಿದ್ರೆ ವರ, ತಪ್ಪಾಗಿದ್ರೆ ಶಾಪ ಅಷ್ಟೇ. ಆದ್ದರಿಂದ ಸಮಾಧಾನ ಪಟ್ಲಂತೆ. ಇಂಥ ಹುಟ್ಟಿನ ಕಥೆ ನಡೆದಿದ್ದಿಷ್ಟೇ. ಭೂಲೋಕದಲ್ಲಿ ಸಾಕ್ಷಾತ್ ಸೀತಾದೇವಿ ಭೂಮಿಯಿಂದ ಮೇಲೆದ್ದು ಬಂದರು. ಯಜ್ಞ ಮಂಟಪದಲ್ಲೇನೆ ಯಜ್ಞ ಭೂಮಿ ಉಳ್ಳಕ್ಕೆ ಅಂತ ಹೋದಾಗ ಎದ್ದು ಬಂದರು. ಇವರು ಯಜ್ಞ ಮಾಡಿದಾಗ ಎದ್ದು ಬಂದರು. ಇಬ್ಬರು ಯಜ್ಞದಿಂದಲೇ ಬಂದವರು. ಸೀತಾದೇವಿ ಮಹಾಲಕ್ಷ್ಮಿ ಯಜ್ಞ ವೇದಿಕೆಯಲ್ಲೇ ಬಂದರು. ದ್ರೌಪದಿ ಮಹಾಲಕ್ಷ್ಮಿ ಸಾಕ್ಷಾತ್ ಸಾರಸ್ವತಿ ಭಾರತೀಯರು, ಇವರು ಮೇಲಿಂದನೇ ಎದ್ದು ಬಂದರು. ಅವರು ಸರ್ವೋತ್ತಮರ ಹೆಂಡತಿ, ಇವರು ಜೀವೋತ್ತಮರ ಹೆಂಡತಿ. ಇವರು ಲೋಕದಲ್ಲಿ ಅಯೋನಿಜ ಅಂತ ಹೆಸರು. ತಾಯಿ ಗರ್ಭವಾಸರೇ ಇಲ್ಲ, ಅವರಿಗೆ ಗರ್ಭದಲ್ಲಿ ಇದ್ದಿರ್ತಾರೆ, ಗರ್ಭವಾಸನೇ ಇಲ್ಲ. ವಾಯುದೇವರಿಗೂ ಗರ್ಭವಾಸ ಇಲ್ಲ, ಭಾರತಿಗೂ ಗರ್ಭವಾಸ ಇಲ್ಲ ಅನ್ನೋದು ಸಿದ್ಧವಾಯಿತು. ಮತ್ತೆ ಸೀತಾದೇವಿ ಬೆಂಕಿಯಿಂದ ಹುಟ್ಟಿ ಬಂದಿದ್ದು ಲೋಕಮಾನ್ಯರಾಗಿ ಅಹಲ್ಯ ದ್ರೌಪದಿ ಸೀತಾ ತಾರಾ ಬಂಡೋದರಿ ತಥಾ ಪಂಚಕನ್ಯಾ ಸ್ಪರೇನ್ನಿತ್ಯಂ ಮಹಾಪಾತಕ ನಾಶನ. ಮಹಾ ಸೀತಾ ಅಂತ ಸೇರಿಕೊಂಡು ದ್ರೌಪದಿ ದೇವಿ ಬೆಂಕಿಯಿಂದ ಹುಟ್ಟಿ ಬಂದರು, ಇವರು ಮಹಾಪಾತಕ ನಾಶನ. ಇದರಿಂದ ಸೂಚನೆ ಕೊಡ್ತಾರೆ, ಬೆಂಕಿ ಮುಟ್ಟಿದ್ದೇ ಪವಿತ್ರ. ಬೆಂಕಿಯಲ್ಲಿ ಕಾಯಿಸಿಬಿಟ್ರೆ ಎಂಥ ದೋಷ ಹೋಗುವ ಶಕ್ತಿ ಬೆಂಕಿಗಿದೆ. ಅಂದಮೇಲೆ ಇವರು ಎಲ್ಲಿಂದ ಹುಟ್ಟಿ ಬಂದಿದ್ದಾರೆ, ಬೆಂಕಿಯಲ್ಲೇ ಹುಟ್ಟಿ ಬಂದುಬಿಟ್ಟಿದ್ದಾರೆ. ಅವರ ಪಾವಿತ್ರ್ಯದ ಬಗ್ಗೆ ಶಂಕೆ ಮಾಡಬೇಡಿ ಅಂತ ಅರ್ಥ. ದ್ರೌಪದಿಯ ಪಾವಿತ್ರ್ಯದ ಯೋಚನೆ ಮಾಡಬೇಡಿ, ಬೆಂಕಿಯಿಂದ ತೆಗೆದು ಬಿಟ್ಟಿದ್ದೇವೆ ಅಂದ ಮೇಲೆ ಪ್ಯೂರೆಸ್ಟ್ ಅಂತ ಅರ್ಥ. ನೀರಿನಲ್ಲಿ ತೊಡೆದ ಸ್ತೂರಿನ ಸಂಭವ ಇಲ್ಲ. ಬೆಂಕಿಯಲ್ಲಿ ಬಂದರೆ ಮಾತ್ರ ಸ್ಟೆರಿಲೈಸ್ ಮಾಡ್ತಾರಲ್ಲ, ಡಾಕ್ಟರ್ ಇಂಜೆಕ್ಷನ್ ಎಲ್ಲ ಕೂಡ 100% ಸೇಫ್ ಆಗ್ತಕ್ಕಂಥ ಶಕ್ತಿ ಇದೆ ಅದಕ್ಕೆ. ದ್ರೌಪದಿ ದೇವಿ ನಿಗಿನಿಗಿ ಕೆಂಡದ ಮಧ್ಯೆ ಹುಟ್ಟಿ ಬಂದಿದ್ದಾರಾದ್ರಿಂದ ಅವರ ಬಗ್ಗೆ ಯಾರು ಇನ್ನೊಂದು ಮಾತಾಡಾಗಿಲ್ಲ. ಅತ್ಯಂತ ಪವಿತ್ರವಾದ ವ್ಯಕ್ತಿ ಅಂತ ಅರ್ಥ. ಹೇಳ್ತಾರೆ ಅಗ್ನಿ ಪವಿತ್ರ, ಅಗ್ನಿ ಪವಿತ್ರ. ಯಾರೂ ಕೂಡ ತುಂಬ ಜನ ಆಚಾರಗಳಿರ್ತಾರೆ, ಎಲ್ಲ ತೊಡೆ ತಗೊಂಡೆ ಅಭ್ಯಾಸ ಪಾಪ ಅವರಿಗೆ. ತೊಡೆದ ಏನೋ ತಗೊಳ್ಳೋ ಕೆಲವರು ಇದ್ರಂತೆ, ಸಂಬಳ ಬಂತಂತೆ, ಕೆಲಸದಲ್ಲಿದ್ದಾನೆ ಭಾರಿ ಆಚಾರವಂತ, ಅದೇನು ತಪ್ಪಾಗಲಿಲ್ಲ, ಸಂಬಳ ಬಂತಲ್ಲ, ಯಾರು ಮುಟ್ಟಿರ್ತಾರೋ ಏನೋ, ಎಲ್ಲ ತೊಳೆದು ಬಿಟ್ಟು ಮಾಡಿದ ಒಣಗಾಕ್ಬಿಟ್ರಂತೆ ಪಾಪ ನೋಟುಗಳೆಲ್ಲ. ಭಾರಿ ಮಡಿ ಮಾಡ್ರೆ ಗಾಳಿ ಬಂತು ಆಡ್ಕೊಂಡು ಹೋದ್ರು ಆ ಕಡೆಗೆ. ಇದು ಇದು ಇಂಥ ಮಡಿ ಉಚ್ಚಿ ಮಡಿ ಅಂತ ಕರೀತಾರೆ, ಇದು ಮಡಿ ಅರ್ಥನೇ ಅಲ್ಲ. ಅದು ಆಚಾರ ಇರುತ್ತೆ, ಎಲ್ಲ ತೊಳೆದು ತಗೋತಾರಲ್ಲ, ಕೆಂಡ ಇರುತ್ತೆ, ಕೆಂಡನ ತೊಳೆದು ತಗೊಂಡು ಬಿಟ್ರೆ ಜನ್ಮದಲ್ಲಿ ಅಡಿಗೆ ಆಗೋದಿಲ್ಲ ಅವರಿಗೆ. ಅಷ್ಟೇ ತೊಡೆದಾಗಲ್ಲ ಆರೋಗ್ತಾರೆ ಇರುತ್ತೆ, ಆರೋಗ್ತಾರೆ ಇರುತ್ತೆ, ಉಪಯೋಗ ಇಲ್ಲ ಅದು. ಒಂದು ಅದಕ್ಕೆ ಹೇಳ್ತಾರೆ ತೀರ್ಥೋದಕಂಚ ವನ್ನಿಶ್ಚ ನಾಣ್ಯತಃ ಶುದ್ಧಿ ಮರಹತಃ. ತೀರ್ಥದ ನೀರನ್ನ ಅಂದ್ರೆ ಗಂಗಾದಿ ತೀರ್ಥಗಳ ನೀರನ್ನ ಬೆಂಕಿಯನ್ನ ತೊಳ್ಕೊಂಡು ಉಪಯೋಗಿಸಬೇಡಿ, ಅದು ಅತ್ಯಂತ ಪವಿತ್ರವಾದದ್ದು ಅಂತ ಹೇಳ್ತಾರೆ. ಹರಿದ್ವಾರಕ್ಕೂ ಕಾಶಿಗೆ ಹೋಗಿದ್ದೇವೆ, ಗಂಗೆ ತಂದಿದ್ದೇವೆ ಅಂತ ಯಾರಾದ್ರೂ ಕೊಟ್ರೆ ಸ್ವಲ್ಪ ಬಕೆಟ್ ನೀರು ಹಾಕಿ ತೊಳ್ಳಕ್ಕೆ ಹೋಗಬಾರ್ದು ಅದನ್ನು, ಅದೇ ಪವಿತ್ರ. ಅದು ಪವಿತ್ರ ಸ್ವತಃ ಪವಿತ್ರವಾದ್ದರಿಂದ ಶಾಸ್ತ್ರಕ್ಕೆ ಸ್ವತಃ ಪ್ರಾಮಾಣ್ಯ ಹಾಗೂ ಹಾಕಿ, ಶಾಸ್ತ್ರಗಳಿಗೆ ಸ್ವತಃ ಪ್ರಾಮಾಣ್ಯ, ಇದಕ್ಕೆ ಸ್ವತಃ ಪಾವಿತ್ರ್ಯ ಉಂಟು. ತೀರ್ಥ ತೀರ್ಥ ಅಂದರೆ ಶಾಸ್ತ್ರ, ಆದ್ದರಿಂದ ತೊಳೆದು ತಗೋಬಾರದು ಅಂತ ಅಗ್ನಿಯ ಮಧ್ಯದಿಂದ ಹುಟ್ಟಿ ಬಂದ ಮೇಲೆ ದ್ರೌಪದಿ ಹೇಗಿರಬೇಕು ಲೆಕ್ಕ ಹಾಕಿ. ಅವರ ಬಗ್ಗೆ ಇನ್ನೊಂದು ಯಾರು ಮಾತಾಡಾಗಿಲ್ಲ ಅಂತ ಪಾವಿತ್ರ್ಯವನ್ನು ಹುಟ್ಟಿ ಬಂದಿದ್ದಾರೆ. ಇದು ಹೊಸ ಹೊಸ ಅರ್ಥಗಳು ಉಂಟು. ಅಲ್ಲಿ ಯಜ್ಞಭೂಮಿಯಲ್ಲಿ ಮಹಾಲಕ್ಷ್ಮಿ ಬಂದರು, ಸೀತಾದೇವಿ ಬಂದರು, ಅವರ ಸಂಪತ್ತಿನ ಸಂಕೇತ. ಯಜ್ಞ ಮಾಡಿ ಸಂಪತ್ತು ಬರುತ್ತೆ ಅಂತ ರಾಮಾಯಣ ಹೇಳಿತು, ಯಜ್ಞ ಮಾಡಿ ಸಂಪತ್ತು ಬರುತ್ತೆ ಅಂತ ಹೇಳಿತು. ಇಲ್ಲಿ ಯಜ್ಞ ಮಾಡಿದ್ರು, ದ್ರೌಪದಿ ಬಂದರು. ದ್ರೌಪದಿ ಯಾರು? ಭಾರತಿ. ಭಾರತಿ ಅಂದರೆ ವಿದ್ಯಾ. ಯಜ್ಞ ಮಾಡಿ ವಿದ್ಯೆ ಬರುತ್ತೆ ಅಂತ ಹೇಳಿದ್ದಾರೆ. ಯಜ್ಞ ಮಾಡಿ ಒಳ್ಳೆ ವಿದ್ಯಾವಂತನಾಗ್ತಾನೆ. ಅದಕ್ಕೆ ಅಗ್ನಿ ಕಾರ್ಯ ಮಾಡಬೇಕಾದ್ರೆ ತೇಜಸ್ಸು ಬರುತ್ತೆ ಅಂತ ಹೇಳಿ, ವೈಶ್ವೇವ ಮಾಡ್ತಾರಲ್ಲ, ತೇಜ ವರ್ಚಸ್ಸು ಬರುತ್ತೆ, ಆಯುಷ್ಯ ವೃದ್ಧಿ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. ಜನಕ್ಕೆ ಏನು ಗೊತ್ತೇ ಇಲ್ಲ ಅದೆಲ್ಲ ಕೂಡ. ವೈಶ್ವೇವ ಮಾಡಿದ್ರೆ ಮನೆ ಕಪ್ಪಾಗುತ್ತೆ ಅಷ್ಟು ತಿಳ್ಕೊಂಡಿದ್ದಾರೆ ಹೊರತು ಮನಸ್ಸು ಬಿಳಿಯಾಗುತ್ತೆ ಅಂತ ಗೊತ್ತಿಲ್ಲ ಅವರಿಗೆ. ಮನೆ ಕಪ್ಪಾಗಬಹುದು, ಮನಸ್ಸು ಬಿಳಿಯಾಗತಕ್ಕಂಥ ಶಕ್ತಿ ವೇದಮಂತ್ರಗಳಿಂದ ಹಾಕಿದ ಹವಿಸ್ಸಿಗಿದೆ. ಅಂತೂ ವಿದ್ಯೆಗೂ ಯಜ್ಞ ಬೇಕು, ಸಂಪತ್ತಿಗೂ ಯಜ್ಞ ಬೇಕು. ಇವತ್ತು ಎರಡು ಯಜ್ಞ ಇಲ್ಲದಬೇಕು ಅಂದ್ರೆ ಬರೆದೇ ಪಾಸ್ ಆಗಬೇಕು ಅಂದಾಗುತ್ತೆ ಅಷ್ಟೆ. ಪಾಸ್ ಆಗಬೇಕು, ಬರೀಬಾರ್ದು, ಪರೀಕ್ಷೆ ಎಕ್ಸಾಮ್ ಹಾಡಿಗೆ ಹೋಗಬಾರ್ದು. ಕೂತಲ್ಲೇ ಎಲ್ಲ ಪೇಪರ್ಸ್ ಎಲ್ಲ ಚೇಂಜ್ ಮಾಡಿಸಿ ಎಲ್ಲ ಮಾಡ್ತಾರೆ. ಅಂತ ವ್ಯವಸ್ಥೆ ಮಾಡಿದರೆ ಅದು ಸರಿಯಾದ ವಿದ್ಯೆ ಅಲ್ಲ, ಇದು ಸರಿಯಾದ ಶಾಸ್ತ್ರ ವಿದ್ಯೆನೂ ಆಗೋದಿಲ್ಲ ಅಂತ ಹುಟ್ಟು ನಡೀತಂತೆ. ಈ ವಿಷಯ ಎಲ್ಲ ಎಲ್ಲರಿಗೂ ಗೊತ್ತಾಯಿತು. ಅಷ್ಟೊತ್ತಿಗೆ ಒಂದು ವಿಚಿತ್ರ ಪ್ರಸಂಗ ನಡೀತಾ ಇದೆ. ದುಷ್ಟೋದ್ಯುಮ್ನ ಈಗ ಹುಟ್ಟರೆ ತರುಣನಾಗಿಬಿಟ್ಟಿದ್ದಾನಲ್ಲ, ಅವನು ಓದ್ಬೇಕೀಗ ಶಸ್ತ್ರವಿದ್ಯೆ, ಕ್ಷತ್ರಿಯ ಶಸ್ತ್ರವಿದ್ಯೆ ಓದ್ಬೇಕಲ್ಲ. ಯಾರತ್ ಹೋಗ್ಬೇಕು ಅವ್ರು ಓದ್ಲಿಕ್ಕೆ ಅಂತ ಕೇಳಿದ್ರೆ ಸೀದಾ ಎಲ್ಲಿ ಹೋದನಂತೆ? ದ್ರೋಣಾಚಾರ್ಯ ಹತ್ರ ಹೋಗ್ತಾನೆ. ಬೆಸ್ಟ್ ರಿಸ್ಟ್ರಿಕ್ಷನ್ ಅವರೇ ಆಗಿನ ಕಾಲಕ್ಕೆ ಇದ್ದಿದ್ದು, ಅವರ ಹತ್ರ ಹೋದನಂತೆ. ಆಶ್ಚರ್ಯ ಏನು ಗೊತ್ತಿರ, ಹುಟ್ಟಿರೋದು ಅವ್ರನ್ನ ಕೊಲ್ಲಕ್ಕೆ ಪುಣ್ಯಾತ್ಮ, ಅವ್ರನ್ನ ಕೊಲ್ಲ ಕೊಟ್ಟಿದ್ರೆ ಅವ್ರ ಹತ್ರ ಹೋದನಂತೆ. ಹೋಗಿಬಿಟ್ಟು ಸಾಕಾಗ ನಮಸ್ಕಾರ ಹಾಕಿದ, ಪಾಠ ಹೇಳಿಕೊಡಿ ಅಂತ ಕೇಳಿದ. ದ್ರೋಣಾಚಾರ್ಯ ನೋಡಿದ್ರು, ಅವನು ಬಯೋಡೇಟಾ ಅಪ್ಲಿಕೇಶನ್ ಎಲ್ಲ ಇರಬೇಕಲ್ಲ ಫಾರಮ್ ನೋಡ್ತಾರೆ. ರೂಪದಾನ ಮಗ ಪರ್ಪಸ್ ಆಫ್ ಬರ್ತ್ ಅಂದ್ರೆ ಟು ಕಿಲ್ ದ್ರೋಣಾಚಾರ್ಯ, ಅಷ್ಟೇ, ಇನ್ನೇನಿಲ್ಲ. ಇದು ದ್ರೋಣಾಚಾರ್ಯ ಕೊಲ್ಲಕ್ಕೆ ಬಂದಿದ್ದಾನೆ, ಅದು ಆಶ್ಚರ್ಯವಾಣಿ ಹೇಳ್ಬಿಟ್ಟಿದ್ದೆ ನಡಿ ಅಂತೇಳಿ. ವೇದ ಮಂತ್ರಗಳು ಸಿದ್ಧ ಆಗಿಬಿಟ್ಟಿದೆ, ಕೊಂದೇ ಕೊಲ್ತಾರೆ ಅಂತೇಳಿ. ನಮಸ್ಕಾರ ಪಾಠ ಹೇಳಿಕೊಡಿದ್ರೆ ಏನಾಗಬೇಕಾಗಿತ್ತು? ಅವರು ಗೆಟವ್ ತರಬೇಕಾಗಿತ್ತು ನ್ಯಾಯವಾಗಿ ಅನ್ಲಿಲ್ಲ. ಅಥವಾ ನಮಸ್ಕಾರ ಮಾಡಿದಾಗ ಮಂತ್ರವಾದಿಗಳು ಮಾಡ್ತಾರಲ್ಲ, ತಲೆ ಕತ್ತರಿಸಿಬಿಟ್ರೆ ಸಾಕ ನಮಸ್ಕಾರ ಮಾಡ ತಲೆ ಕತ್ತರಿಸ್ತೇನೆ ಅಂತ ಮಾಡಕ್ಕೆ ಹೋಗ್ಲಿಲ್ಲ ಅವರು. ಕಂಸ ಏನು ಮಾಡಿದ? ದೇವಕಿಯ ಎಂಟನೆಯ ಗರ್ಭ ನಿನ್ನ ಕೊಲ್ಲುತ್ತೆ ಅಂತ ಹೇಳಿದ್ರೆ ಅವ್ನು ದೇವಕಿನೇ ಕೊಲ್ಲಕ್ಕೆ ಹೋಗಿಬಿಟ್ಟ. ಅವನಾಗ್ಲೇನೆ ದೇವಕಿನ ತಲೆ ಕತ್ತರಿಸೋಕದ, ಅವು ಮಾಡಿದ್ರೆ ಆರು ಮಕ್ಕಳನ್ನು ಕೊಂದು ಹಾಕಿಬಿಟ್ಟ, ಏನೇನೋ ಮಾಡಿಬಿಟ್ಟ. 16 ವರ್ಷದ ಮೇಲೆ ಸಾಯ್ತಾನೆ, ಅವತ್ತೆ ಕೊಲ್ಲಕ್ಕೆ ಹೋಗ್ತಾನೆ. ಅವರು ದುಷ್ಟ ತಾಮಸ, ಅವನು ಮಹಾಪಾಪಿಷ್ಟ ಹಾಗೆ ಮಾಡಿದ. ದ್ರೋಣಾಚಾರ್ಯ ನೋಡ್ತಾರೆ, ಯೋಚನೆ ಮಾಡ್ತಾ ಇದ್ದಾರೆ. ಅವನು ಕೇಳ್ತಾನೆ, ನನ್ನ ಪಾಠ ಹೇಳಿಕೊಡಿ ಅಂತ ಕೇಳ್ತಾನೆ. ಆದರೆ ನಾನು ಹೇಳ್ಕೊಡೋದಿಲ್ಲ ಅಂತ ಅನ್ಬೋದು ಅಂತ ಇಟ್ಕೊಂಬೋಣ. ಈಗ ಹೇಳ್ಕೊಡೋದಿಲ್ಲ ಅಂದ ಮಾತ್ರಕ್ಕೇನೆ ಏನಾಗುತ್ತೆ, ನಾನು ಕೊಲ್ಲೋ ತಪ್ಪೋದಿಲ್ಲ. ಯಾಕೆ? ವೇದ ಮಂತ್ರ ಹುಟ್ಟಿ ಬಂದಿದ್ದಾನೋ ಅವನೀಗ, ಹಸಿರಿರ್ವಾಣಿ ಆಗಿಬಿಟ್ಟಿದೆ. ಈಗ ನಾನು ಕೊಂದೇ ಕೊಲ್ತಾನೋ, ನಮ್ಮ ಪಾಠ ಹೇಳ್ಕೊಟ್ರು ಕೊಲ್ತಾನೆ, ಹೇಳದೆ ಹೋದ್ರು ಕೊಲ್ತಾನೆ. ಕಂಸನಿಗೆ ಅದು ಗೊತ್ತಿಲ್ಲ, ಹಸಿರ ವಾಣಿ ಮಾತು ಹೇಳಿತು ಅಂತ ಗೊತ್ತಾಯ್ತೇ ಹೊರತು ಅದು ಸತ್ಯವಾಗುತ್ತೆ ಅಂತ ಗೊತ್ತಿಲ್ಲ ಅವನಿಗೆ. ಪ್ರೊಟೆಸ್ಟ್ ಮಾಡಿದ್ರೆ ಸತ್ಯ ಆಗೇ ಆಗುತ್ತೆ ಅದು ಅಂತ ಅದನ್ನು ಸಾಯೋದು ಗ್ಯಾರಂಟಿ ಇವನಿಂದ. ಆದರೆ ನಾನು ಇವತ್ತು ಸಾಯೋದಿಲ್ಲ, ಮುಂದೆ ಎಂದೋ ಕೊಲ್ತಾನಷ್ಟೇ ಇವನು. ಇವತ್ತು ಅವನಿಗೆ ಪಾಠ ಹೇಳ್ಕೊಳ್ಳೆ ಕೇಳ್ತಾ ಇದ್ದಾನೆ, ಅಂದ್ರೆ ನನ್ನ ಶಿಷ್ಯನಾಗಿ ಬಂದಿದ್ದಾನೆ, ನಾನು ಪಾಠ ಹೇಳಿಕೊಟ್ರೆ ನಾನು ಪಾಠ ಹೇಳಿಕೊಟ್ಟು ಪುಣ್ಯ ಬರುತ್ತೆ ಅಂತ ಯೋಚನೆ ಮಾಡ್ತಾನೆ. ಈ ಪುಣ್ಯದ ಲೆಕ್ಕನೇ ಬೇರೆ, ಪಾಪ ಕೊಲ್ಲೋ ಪ್ರಶ್ನೆಯೇ ಬೇರೆ. ನಾನು ಪಾಠ ಹೇಳಿಕೊಟ್ಟು ಪುಣ್ಯವನ್ನು ಸಂಪಾದನೆ ಮಾಡೋಣ, ನಾನು ಸಾಯ ಯೋಗ ಇದ್ರೆ ಸತ್ಯ ಸಾಯ್ತೇನೆ ಅಂತ ಅದಕ್ಕೆ ಘೋಷಣೆ ಮಾಡಬೇಕು ಅಂತ ಹೇಳಿ ಆಯ್ತು ಅಂತ ಹೆಸರು ಬರ್ಕೊಂಡು ಸೇರಿಸ್ಕೊಂಡ್ಬಿಟ್ರು ಕಾಲೇಜ್. ಅವ್ರು ಇನ್ಸ್ಟಿಟ್ಯೂಷನ್ ಸೇರ್ಕೊಂಡಾಯ್ತು, ದಿವ್ಯಾಸ್ತ್ರಗಳನ್ನು ಹೇಳ್ಕೊಟ್ರದ್ದು. ಅಸ್ತ್ರಗಳು ಉಪಯೋಗಿಸಿ ಅವ್ರು ಕೊಲ್ಲೋದು ಪ್ರಯತ್ನ ಪಡ್ತೇನೆ. ಅರ್ಥ ಮಾಡಿಕೊಂಡ್ರೆ ಏನು ಭಗವಂತನ ಸಂಕಲ್ಪ, ಎಲ್ಲರೂ ಒಂದೇ ರೀತಿ ರೆಸಿಪ್ರಿಕೇಟ್ ಮಾಡ್ತಾರೆ ಅಂತ ಅರ್ಥ ಅಲ್ಲ, ರಿಯಾಕ್ಷನ್ ಆಗಿ ವೇರಿ ಆಗುತ್ತೆ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ ಇದೆ. ಅಂದರೆ ಸಾತ್ವಿಕರಿವರು ತಲೆಬಾಗಿದ್ರು, ಕಂಸ ತಾಮಸ ಪ್ರೊಟೆಸ್ಟ್ ಮಾಡಕ್ಕೆ ಹೋದ, ಆ ಸತ್ಯ ಇಬ್ಬರು ಕೇಸರು ಸತ್ಯನೇ ಆಯಿತು. ಇವರು ಕೀರ್ತಿಶಾಲಿಗಳಾದರು ಪುಣ್ಯವಂತರಾದರು, ಕಂಸ ಪಾಪ ವೃದ್ಧಿ ಮಾಡಿಕೊಂಡು ಸತ್ಯ. ಅದಕ್ಕೆ ನಾವು ಏನು ಮಾಡಬೇಕು, ಎಂದೋ ಏನೋ ಆಗುತ್ತೆ ಅಂತ ಹೇಳಿ ದ್ವೇಷ ಸಾಧನೆ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಎಂದೋ ಏನೋ ಆಗುತ್ತೆ ದ್ವೇಷ ಸಾಧನೆ ಮಾಡಬೇಡಿ, ಎಷ್ಟು ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮಾಡಬೇಕೇ ಹೊರತು ಮತ್ತೊಂದು ರೀತಿಯಲ್ಲಿ ಬದುಕಿನ ಅರ್ಥ ಇಲ್ಲ. ಅವರು ದುಷ್ಟದ್ರಾಮನಿಗೆ ಹೇಳಿಕೊಟ್ರಂತೆ. ನಮಗೆ ಇನ್ನೊಂದು ಪ್ರಶ್ನೆ ಬರುತ್ತೆ, ದುಷ್ಟದ್ರಾಮನಿಗೆ ಯಾರು ಬುದ್ಧಿ ಬೇಡವಾ, ಅಲ್ಲಿ ಹೋಗ್ಬೇಕಾ ಈ ಮಧ್ಯೆ, ಬೇರೆ ಹೋಗಬಾರ್ದು ಓದಲಿಕ್ಕೆ ಅಂತ ಕೇಳಿದರೆ ಆಚಾರ್ಯ ಬರೀತಾರೆ, ರಾಮಾಸ್ತ್ರಾಣಾಂ ದುರ್ಲಭತ್ವ. ದ್ರೋಣಾಚಾರ್ಯ ಮುಖ ನೋಡ್ಕೊಂಡು ಹೋಗಲಿಲ್ಲ, ಅಲ್ಲಿ ಯಾರ ಅವರಲ್ಲಿ ಯಾವ ವೆಪನ್ಸ್ ಇದೆ ಗೊತ್ತಾ, ಪರಶುರಾಮರು ಕೊಟ್ಟಂತ ಅಸ್ತ್ರಗಳಿವೆ, ಅದು ದೇವತೆಗಳಿಗೆ ಸಿಗೋದು ಅಷ್ಟು ಸುಲಭ ಅಲ್ಲ. ಅಂಥದ್ದನ್ನು ಅವರು ಕೊಡಲೇ ಕೂತ ಕಾಲಕ್ಕೆ ನಾನು ಯಾಕೆ ತಪ್ಪಿಸ್ಕೋಬೇಕು ಅಂತ ಹೋದನು. ಅವನಿಗೆ ಕೊಲ್ತಾ ಇದ್ದಾನೆ ಮುಂದೆ ಅವರನ್ನ, ಮುಂದೆಂದೋ ಕೊಲ್ಲಬೇಕು, ದಿವತ್ಯಾಗಿ ದ್ವೇಷ ಮಾಡಬೇಕು ಅವನ ಸೈಕಾಲಜಿ. ಮುಂದೆ ಅವನೋ ಕೊಲ್ತಾನಂತ ನಾಳೆಗೆ ಇವನು ದ್ವೇಷ ಮಾಡೋದು ಇವರು ಸೈಕಾಲಜಿ. ಅದು ಅವನು ಒಳ್ಳೆಯವರು ಇವರು ಒಳ್ಳೆಯವರು, ಆದ್ದರಿಂದ ಮುಂದೆಂದೋ ಆಗೋದಕ್ಕೋಸ್ಕರ ಇವತ್ತೇ ವಿರೋಧ ಮಾಡಿಕೊಳ್ಳೋದು ಬೇಡ. ಪರಶುರಾಮದೇವರ ಅಸ್ತ್ರ ಅಂದ ಭಾರಿ ದೊಡ್ಡದು, ಆದ್ದರಿಂದ ನಾನು ಯಾರನ್ನು ಕೊಲ್ತೇನೋ ಅವರ ಹತ್ರ ನಮಸ್ಕಾರ ಮಾಡಿ ಕಲ್ತರೂ ಕೂಡ ಅದು ವರ್ತ್ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿಬಿಟ್ಟು. ಇವತ್ತು ನಮ್ಮಲ್ಲಿ ಆ ಪದ್ಧತಿ ಬರಬೇಕು, ಇವತ್ತು ನಮ್ಮ ಜನ ಓದಬೇಕು ತೀರ್ಮಾನ ಮಾಡಿಬಿಡ್ತಾರೆ. ಆ ತೀರ್ಮಾನ ಮಾಡಬೇಕಾದ್ರೆ ಎಷ್ಟೋ ಜನ್ಮ ಆಗಿರಬೇಕು ಪಾಪ ಅವರಿಗೆ. ಇನ್ಮೇಲೆ ಶಾಸ್ತ್ರ ಓದಬೇಕು, ಯಾರ ಹತ್ರ ಓದಬೇಕು ಮುಂದಿನ ಪ್ರಶ್ನೆಯಾಗಿ, ಅವ್ರ ಹತ್ರ ಓದಬಾರದು ಅವರು ಆಗಿದ್ದಾರೆ, ಇವರತ್ತು ಇವರತ್ತು ಇವರು ಓದಬಾರದು, ಅವ್ರು ಹಾಗೆ ಇವರು ಹೀಗೆ, ಅವ್ರ ಕಂಡ್ರೆ ಇವರಿಗಾಗಲ್ಲ ಇವ್ರಿಗೆ ಕಂಡ್ರೆ ಅವ್ರಿಗಾಗಲ್ಲ ಅಂತ ಕೊನೆಗೆ ತಾನು ಶಾಸ್ತ್ರ ಓದದೆ ಸತ್ತು ಹೋಗ್ತಾನೆ ಹೊರತು ಓದೋದೇ. ದುಷ್ಟದನ್ನು ಅರ್ಥ ಮಾಡ್ಕೋಬೇಕೀಗ, ಆ ವ್ಯಕ್ತಿಗಿಂತ ಪ್ರಧಾನ ಯಾವುದೀಗ, ಅಂಥ ಆಚಾರ್ಯರ ಶಾಸ್ತ್ರದಂಥ ಶಾಸ್ತ್ರ ಸಿಗೋದಾದರೆ, ವೇದವ್ಯಾಸರ ಶಾಸ್ತ್ರದಂಥ ಶಾಸ್ತ್ರ ಸಿಗೋದಾದರೆ ಯಾರು ಕಾಲು ಬೇಕಾದ್ರೆ ಹೇಳಕ್ಕೆ ನಾನು ತಯಾರು. ಆ ವಿದ್ಯೆಗೆ ನಾವು ಶರಣಾಗತರಾಗಲೇಬೇಕಾಗ್ತದೆ. ದುಷ್ಟದ್ಯುಮ್ನ ತೋರಿಸಿಕೊಟ್ಟ, ಅದಕ್ಕೆ ಮುಂದೆ ದುರ್ಯೋಧನ ಭಗವದ್ಗೀತೆ ಆರಂಭದಲ್ಲಿ ಹೇಳ್ತಾನೆ, ಪಶ್ಚೈತಾಂ ಪಾಂಡುಪುತ್ರಾಣಾಂ ಮಹತ್ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದ ಶಿಷ್ಯೇ ತ್ರಿಪುತ್ರೇಣ ತವ ಶಿಷ್ಯೇಣ ಧೀಮತ. ನಿಮ್ಮ ಶಿಷ್ಯ ದುಷ್ಟದ್ಯುಮ್ನ ನಿಲ್ಲಿಸಿದ ನೋಡಿದ್ರ, ನಿಮ್ಮ ಶಿಷ್ಯ ಅವನು ಭಾರಿ ಬುದ್ಧಿವಂತ ಅಂತ ದುರ್ಯೋಧನ ಅಪ್ರಿಷಿಯೇಟ್ ಮಾಡ್ತಾನೆ. ಯಾಕೆ, ನಿಮ್ಮನ್ನು ಕೊಲ್ಲಕ್ಕಾಗಿ ಹುಟ್ಟಿದ ನಿಮ್ಮ ಹತ್ರ ಓದಿಬಿಟ್ನಲ್ಲ, ಎಷ್ಟು ಬುದ್ಧಿವಂತ ಇರಬೇಕು ಅಂತೇಳಿ ದುರ್ಯೋಧನನು ರೆಕಗ್ನೈಸ್ ಮಾಡ್ತಕ್ಕಂಥ ಬುದ್ಧಿವಂತಿಕೆ ಅವನಲ್ಲಿತ್ತು. ಪಾಪ ಅಗ್ನಿಯಿಂದ ಇಂಥ ಕೆಲಸ ಆಯಿತು, ಪಾಠ ಹೇಳಿಕೊಟ್ಟುಬಿಟ್ರು. ಇಷ್ಟೊತ್ತಿಗೆ ದೊಡ್ಡ ಸುದ್ದಿಯಾಗಿ ಹೋಯಿತು. ಪಾಂಡವರು ಅದರಲ್ಲೂ ಭೀಮಾರ್ಜುನರು ಅನಾಯಾಸವಾಗಿ ದ್ರುಪದನಂಥ ಪ್ರಬಲ ರಾಜನನ್ನ ಸೆರೆ ಹಿಡಿದು ಒಪ್ಪಿಸಿಬಿಟ್ರು. ದೊಡ್ಡ ನ್ಯೂಸ್ ಆಗೋಯ್ತು. ಇವತ್ತು ಬಂಗಾಳ ಸೋತ್ರ ನ್ಯೂಸ್ ಆಗೋಲ್ಲ, ಆಸ್ಟ್ರೇಲಿಯಾ ಸೋತ್ಬಿಟ್ರೆ ಉಚ್ಚಾವಟಿ ನ್ಯೂಸ್ ಆಗಿಬಿಡುತ್ತೆ. ಯಾಕೆ ಬಂಗಾಳ ಪಾಪ ಗೆದ್ರೆ ನ್ಯೂಸ್ ಆಗ್ತದೆ, ಅವ್ರ ಸೋತ್ರ ನ್ಯೂಸ್ ಆಗೋದೇ ಇಲ್ಲ. ಯಾಕೆ, ಅವ್ರ ಹಣೆ ಬರೋಣ ಎಷ್ಟು ಪಾಪ. ಪಾಂಚಾಲ ದೇಶ ರಾಜ ಸುಲ್ತಾನ್ ಅಂದ್ರೆ ಬಹಳ ಪ್ರಬಲವಾದ ರಾಜ ಅವರು, ಸೋಲಿಸಿದ ಹುಡುಗರು ಭೀಮಾಚಾರ್ಯ ಯಂಗ್ ಚಿಕ್ಕಾಬಟ್ಟಿ ಚಿಕ್ಕವರು. ಆತ ಎಷ್ಟು ವಯಸ್ಸು ಗೊತ್ತೆ ದ್ರುಪದ ರಾಜನಿಗೆ, ಭೀಷ್ಮಾಚಾರ್ಯರ ವಯಸ್ಸು ಆತನಿಗೆ. ದೇಶಾಂ ಸಮಾನೋ ವಯಸ್ಸಾ ವಿರಾಟ, ಸೀನಿಯರ್ ಮೋಸ್ಟ್ ಪರ್ಸನ್ ಸಾಸ್ ಸೇರ್ತಾನೆ. ಅಂಥವರನ್ನ ಸಣ್ಣ ಹುಡುಗರು ಸೋಲಿಸಿಬಿಟ್ರು ಅಂದ್ರೆ ಹುಡುಗರು ಸಾಮಾನ್ಯರಲ್ಲ, ಭಾರಿ ದೊಡ್ಡವರು ಅನ್ನೋ ಭಾವನೆ ಬಂದೋಯ್ತು. ಅವತ್ತಿನಿಂದ ಹೊಸ ಇಂಪ್ಯಾಕ್ಟ್ ಶುರುವಾಯ್ತಂತೆ. ಕೃಷ್ಣ ಏನ್ ಮಾಡಿದಂತ ಗೊತ್ತೇ, ನಿನ್ನ ಕೇಳಿಬಿಟ್ಟು ಕೃತವರ್ಮನನ್ನು ಕರೆದು, ಕೃತವರ್ಮ ನೀನು ಹೋಗು, ನೀನು ಹಸ್ತಿನಾಪುರಕ್ಕೆ ಹೋಗಿ ಪಾಂಡವರಿಗೆ ನನ್ನ ಅಭಿನಂದನೆ ತಿಳಿಸಿ ಬಾ ಅಂತ ಹೇಳಿದ್ದಾರೆ. ದ್ರುಪದರಾಜನ ಸೆರೆ ಹಿಡಿದಿತ್ತು, ವಿಜಯೋತ್ಸವಕ್ಕೆ ನನ್ನ ಶುಭಾಶಯ ಅಂತ ಪರಮಾತ್ಮ ಹೇಳಿಬಿಟ್ಟಂತೆ. ಪರಮಾತ್ಮ ಪದ್ಧತಿ ಹಾಕ್ಕೊಡ್ತಾರೆ ಸರ್, ಉತ್ಸವಗಳು ನಡೆದ ಗ್ರೀಟ್ ಮಾಡ್ತಾರಲ್ಲ, ಕೃಷ್ಣ ಹಾಕ್ಕೊಟ್ಟ ಪದ್ಧತಿ ಇದು. ಒಂದು ಒಳ್ಳೆ ಕೆಲಸ ಆದಾಗ ಅಭಿನಂದನೆ ಮಾಡಿ ಆ ಪುಣ್ಯದಲ್ಲಿ ನೀವು ಭಾಗಿಗಳಾಗ್ತೀರಿ ಅಂತ ಪರಮಾತ್ಮ ತೋರಿಸಿಕೊಡ್ತಾನೆ. ಕೃಷ್ಣವರ್ಮ ಬರ್ತಾನೆ, ಅಲ್ಲಿ ಇದ್ದು ಅವರಿಗೆಲ್ಲ ಅಭಿನಂದನೆ ಮಾಡಿ ಕೃಷ್ಣ ಮೆಚ್ಚಿದ್ದಾನೆ ಎಂಬ ಸಾಹಸವನ್ನ. ಕೃಷ್ಣ ಮೆಚ್ಚೇ ಮೆಚ್ಚಾನೆ, ಭೀಮ ಮಾಡಿದ ಮೇಲೆ ಕೃಷ್ಣ ಮೆಚ್ಚದ ಇರ್ತಾನ. ಭೀಮ ಅಂದ್ರೆ ಭಾರತೀಯ ರಮಣನಾದ್ದರಿಂದ ಆತ ಮಾಡತಕ್ಕಂಥ ಪ್ರತಿ ಕಾರ್ಯವೂ ಕೂಡ ಯಸ್ಯಾಹಂ ಆಪ್ತ ಆಪ್ತೇಭ್ಯ ಯೋಮೇ ಆಪ್ತ ತಮಸ್ತದ, ಇದು ಭೀಮನ ವೈಶಿಷ್ಟ್ಯ. ಅಷ್ಟಾಯ್ತಂತೆ, ಆತ ಇದ್ದು ಹೊರಟೋದ ಕೃತವರ್ಮ. ಅಷ್ಟೊತ್ತಿಗೆ ಜರಾಸಂಧನ ಜೊತೆಗೆ ತುಂಬಾ ಜನ ಒಳ್ಳೊಳ್ಳೆ ರಾಜರುಗಳೆಲ್ಲ ಕೃಷ್ಣನ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ರು. ಕೃಷ್ಣರ ಮೇಲೆ ಜರಾಸಂಧ ನೀನು ಮೊನ್ನೆ ಹೇಳಿದ್ದೇನೆ, 18 ಸಲ ಯುದ್ಧಕ್ಕೆ ಹೋಗ್ತಾನೆ. ಒಂದೊಂದು ಸರ್ತಿ ಹೋಗಬೇಕಾದ್ರೂ ಕೂಡ 23 ಅಕ್ಷೋಹಿಣಿ ಸೈನ್ಯವನ್ನು ಒಯ್ತಾನೆ. ಆದರೆ ಕೃಷ್ಣ ಎಲ್ಲವನ್ನೂ ಕೂಡ ಸೋಲಿಸಿ ಕಳಿಸ್ತಾನೆ, ಅದು ಗೊತ್ತಾಗಿದೆ. ಈಗ ಇನ್ನೊಂದು ವಿಶೇಷಾಂಶ ಅಂದರೆ ಜರಾಸಂಧನ ಜೊತೆಗೆ ಸಹಾಯ ಮಾಡಲಿಕ್ಕೋಸ್ಕರ ದ್ರುಪದ ರಾಜ, ವಿರಾಟ ರಾಜ, ಶಲ್ಯರಾಜ ಇವರೆಲ್ಲ ಹೋಗ್ತಿದ್ರಂತೆ. ನಿನ್ನೆ ಏಕಲವ್ಯ ಹೋಗ್ತಿದ್ದನ್ನು ಕೇಳಿದ್ದೇವೆ ನಾವೀಗ. ಏಕಲವ್ಯ ಭಾರಿ ದುಷ್ಟ ಹೋದ ಸರಿನೇ, ಇವರು ಭಾರಿ ಒಳ್ಳೆಯವರು, ಇವರು ಯಾಕೆ ಹೋಗಬೇಕಾಗಿತ್ತು ಅಂತ ಹೇಳ್ತಾರೆ. ಅವ್ರು ಜರಾಸಂಧನ ಮೇಲೆ ಪ್ರೀತಿಯಿಂದ ಹೋಗ್ತಿದ್ದಿಲ್ಲ, ಕೃಷ್ಣ ಮೇಲೆ ದ್ವೇಷದಿಂದ ಹೋಗ್ತಿದ್ದಿಲ್ಲ, ಜರಾಸಂಧನ ಭಯಕ್ಕೆ ಹೋಗ್ತಾ ಇದ್ರು ಅಂತ ಹೇಳ್ತಾರೆ. ನೀವು ಬರದೆ ಹೋದರೆ ನೀವು ಹೊಡೆದು ಬಿಡ್ತೇನೆ ಅಂತ ಹೇಳ್ತಿದ್ದ. ಜರಾಸಂಧ ಆಯ್ನ ಕಾಲಕ್ಕೆ ಅತ್ಯಂತ ಪವರ್ಫುಲ್ ಆದ ದುಷ್ಟ. ಅವನಿಗೆ ಬ್ರಹ್ಮವರ, ಶಿವವರ, ದುರ್ವಾಸವರ ಮೂರು ವರ ಇತ್ತು ಅವನಿಗೆ. ದ್ರುಪದಾದಿ ಎಲ್ಲರೂ ಅಷ್ಟು ದೊಡ್ಡವರಾಗಿರಲಿಲ್ಲ. ಅದಕ್ಕೋಸ್ಕರ ಅವರು ಭಯ ಕಂಚುಕೊಂಡು ಹೋಗ್ತಿದ್ರಂತೆ. ಅವನು ಫೋನ್ ಮಾಡಿದ್ರೆ ಲೆಟರ್ ಕೊಟ್ಟರೆ ತಕ್ಷಣ ಓಡಬೇಕು ಅಂತ ಒಂದು ಪರಿಸ್ಥಿತಿ ಬಂದಿತ್ತು. ಅವ್ರ ಫೋನ್ ಅಂದ್ರೆ ಬೇರೆ ವ್ಯವಸ್ಥೆ, ದೂರಶ್ರವಣ, ದೂರದರ್ಶನ ಅಂತ ಆಗಿನ ಕಡೆ ಇದ್ದಿಲ್ಲ ಅಂತ ತಿಳ್ಕೊಂಬಿಡಿ. ಮತ್ತೆ ದೂರಶ್ರವಣ, ದೂರದರ್ಶನ ನಮತ್ತೆ ಎಲ್ಲ ಕಾಲಕ್ಕೆ ಇರುತ್ತೆ. ಆದರೆ ಅವು ಪದ್ಧತಿಗಳು ಬೇರೆ ಆಗುತ್ತೆ, ಟೆಕ್ನಾಲಜಿ ಬೇರೆ. ಟೆಕ್ನಾಲಜಿ ಬೇರೆ ಇತ್ತು, ಇವತ್ತಿನ ಟೆಕ್ನಾಲಜಿ ಇವತ್ತಿಗೆ, ಅವತ್ತಿಂದ ಅವತ್ತಿಗೆ. ಅವನು ಸುದ್ದಿ ಕಳಿಸಿದಾಗ ಹೋಗ್ತಾ ಇದ್ರು ಪಾಪ. ಆದರೆ ಅವ್ರ ಸ್ವಭಾವದ ದುಷ್ಟರಲ್ಲ, ಏನು ಮಾಡ್ತಾರಂತ ಭಯ ಇತ್ತು. ಆದರೆ ಯಾವಾಗ ಭೀಮಾರ್ಜುನರ ಪರಾಕ್ರಮ ಗೊತ್ತಾಯ್ತಲ್ಲ, ಅವತ್ತಿನಿಂದ ಅವ್ರಿಗೆ ಎಷ್ಟು ಧೈರ್ಯ ಬಂತು ಅಂದರೆ, ಜರಾಸಂಧ ಮತ್ತೆ ಕರೆದ್ರೆ ನಾವು ಬರೋದಿಲ್ಲ ಅಂತ ಹೇಳಿಬಿಟ್ರೆ, ಈ ಸತ್ಯ ಬರೋದಿಲ್ಲ ಅಂತ ಹೇಳಿಬಿಟ್ರೆ. ಅವನಿಗೆ ಆಶ್ಚರ್ಯ ಆಗೋಯ್ತು. ನನ್ನ ಕಂಡು ಹೆದರಿ ಸಾಯ್ತಿದ್ರು ಜನ, ಇವತ್ತಾಗಿ ಬರೋದಿಲ್ಲ ಅಂತಾರೆ ಅಂತ ಕೇಳಿದರೆ, ನೀನೇನಾದರೂ ಮಾಡಿದರೆ ಭೀಮಾರ್ಜುನರ ಅವ್ರ ಜೊತೆ ಸೇರ್ಕೊಂಡ್ಬಿಡ್ತೇವೆ ಅಂತ ಹೇಳಿಬಿಟ್ರು. ನಮ್ಮನ್ನು ಯಾರು ಪ್ರೊಟೆಕ್ಟ್ ಮಾಡ್ತಾರೆ ಈಗ? ಭೀಮಾರ್ಜುನ ಪ್ರೊಟೆಕ್ಟ್ ಮಾಡ್ತಾರೆ. ಆಗ ಜರಾಸಂಧ ಅವನಿಗೂ ಭಯ ಶುರುವಾಯಿತು. ಅಷ್ಟೊತ್ತು ಭೀಮನ ಭಯ ಜರಾಸಂಧನಿಗೆ ಒಳ್ಳೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿಬಿಡುತ್ತೆ. ಅವತ್ತಿನಿಂದ ಅವನು ಬಿಟ್ಟು ಬಿಟ್ಟ, ಇವರ್ಯಾರು ಆಮೇಲೆ ಹೋಗಲೇ ಇಲ್ಲ, ಏಕಲವ್ಯ ಕಂಟಿನ್ಯೂ ಮಾಡಿಬಿಟ್ಟ. ಸ್ವಭಾವದ ದುಷ್ಟನಲ್ಲ ಅವನು, ಹೋಗ್ತಾನೆ ಇದ್ದ. ಇವರೆಲ್ಲ ಭೀಮನ ಕಡೆ ಸೇರ್ಕೊಂಡ್ಬಿಟ್ಟು. ಅಂದ್ರೆ ಭೀಮನ ವಿಜಯ ಹೇಗಾಯ್ತು ಗೊತ್ತೇ? ಜರಾಸಂಧ ನೇರ ಸೋಲಿಸಿಲ್ಲ, ಈ ಇಂಡೈರೆಕ್ಟ್ ವಿಕ್ಟರಿನೇ ಒಳ್ಳೆ ಧೈರ್ಯ ತಂದುಕೊಟ್ಬಿಡುತ್ತೆ ಎಲ್ಲ ಕೂಡ. ಅವತ್ತಿನಿಂದ ಎಲ್ಲರೂ ಕೂಡ ಭೀಮನ ಭಕ್ತರಾಗಿ ಅರ್ಜುನನನ್ನು ಫಾಲೋ.